ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನವರೇನಾಗಿರುವಂಥ ಯೇಸು ಕ್ರಿಸ್ತನ ವಂದನೆಗಳನ್ನು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತೆಗಳು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಾವು ಕಳೆದ ಒಂದು ಅನೇಕ ತಿಂಗಳಿಂದ ನಮ್ಮ ಸಹೋದರು ಬರೆದಂಥ 5ನೇ ವಾಲ್ಯೂಮ್ ನಾವೇನು ಮಾಡ್ತಾ ಇದ್ದೀವಿ ಓದ್ತಾ ಇದ್ದಾರೆ. ಅದರಲ್ಲಿ 8 ಚಾಪ್ಟರ್ವರೆಗೆ ಏನು ಮಾಡಿ ನಾವು ಮುಗಿಸ್ತಾ ಬಂದ್ರಿ. ಅಂದ್ರೆ 8 ಚಾಪ್ಟರ್ಲ್ಲಿ ಎಷ್ಟು ಅದ್ಭುತವಾಗಿ ನಮ್ಮ ತಂದೆಯಾದ ದೇವರ ಬಗ್ಗೆ, ನಮ್ಮ ರಕ್ಷಕ, ನಮ್ಮ ಒಡೆಯನಾಗಿರುವಂಥ ಯೇಸು ಕ್ರಿಸ್ತು ಮಾಡಿದಂಥ ಅನೇಕ ಒಂದು ಕಾರ್ಯಗಳ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಏನು ಮಾಡಿದ್ರೆ ನಾವು ಓದ್ತಾ ಬಂದ್ರಿ. ಅದೇ ರೀತಿ ಏನ್ರಿ ಈ ಒಂದು ಇವತ್ತು ದಿನ ನಾವು ನೋಡೋಂಥ ಒಂದು ಪಾಠದಲ್ಲಿ ನಾವು ಏನಪ್ಪ ಮಾಡೋಣ ಅಂತಂತಂದರೆ, ಕರ್ತನಲ್ಲಿ ಪ್ರೀತಿಗಳೇ ಒಂದು ಹೊಸ ಒಂದು ಚಾಪ್ಟರ್, ಅಂದರೆ ಚಾಪ್ಟರ್ ನಂಬರ್ 9 ನಾವೇನು ಮಾಡೋಣ, ನಾವು ಸ್ಟಡಿ ಮಾಡೋಣ. ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಚಾಪ್ಟರು. ಕಾನ್ಸಿಕ್ರೇಟೆಡ್ ಕ್ರಿಶ್ಚಿಯನ್ ಅದರ ದೇವರ ಒಂದು ಓಟದಲ್ಲಿ ಯಾವ ಒಂದು ಹಂತದಲ್ಲಿದ್ದೀರಿ ಅಂತ ತಿಳ್ಕೊಬೇಕಾದ್ರೆ ಈ ಒಂದು ಚಾಪ್ಟರ್ನ ನಾವು ಓದಲೇಬೇಕಾಗ್ತಾರೆ. ಯಾಕಂದರೆ ಅಷ್ಟೊಂದು ತುಂಬ ಅದ್ಭುತವಾಗಿದೆ. ಅದು ಇಂಗ್ಲೀಷಲ್ಲಿ ನೋಡಬೇಕಂದ್ರೆ ಪೇಜ್ ನಂಬರ್ 209, ಕನ್ನಡದಲ್ಲಿ ಪೇಜ್ ನಂಬರ್ 129. ಅಂದ ಓದೋಂಥ ಸಹೋದರ ಸಹೋದರಿಗಳು ಯಾರಿದ್ದರೂ ಸರಿ, ತಮ್ಮ ಹತ್ರ ಈ ವಾಲ್ಯೂಮ್ಗಳಿತ್ತು ಅಂತಂದರೆ ಕೈಗಳಿತ್ತರೆ ಅದನ್ನ ಓದೋಕ್ಕೆ ಅವಕಾಶಗಳನ್ನು ಕೊಡೋಕ್ಕೆ ಅನುಕೂಲ ಆಗ್ಬೋದು. ಸ್ಟಾರ್ಟಿಂಗ್ ನಾವು ಓದೋಣ.
ಪಾಪ ನಿವೃತ್ತಿಯ ಆತ್ಮದ ದೀಕ್ಷಾ ಸ್ನಾನ, ಸಾಕ್ಷಿ ಹಾಗೂ ಮುದ್ರೆ. ಆತ್ಮನ ದೀಕ್ಷಾ ಸ್ನಾನವು ಏಕಮಾತ್ರವಾಗಿದೆ. 3 ಭಾಗಗಳಲ್ಲಿ ದೀಕ್ಷಾ ಸ್ನಾನದ ಮಹತ್ವ. ಪರಲೋಕ ರಾಜ್ಯದ ಬೀಗದ ಕೈ. ಎಲ್ಲ ದೇಹಗಳ ಮೇಲೆ ಆತ್ಮನ ಮತ್ತೊಂದು ದೀಕ್ಷಾ ಸ್ನಾನದ ವಾಗ್ದಾನವಿದೆ.
ನೋಡ್ರಿ ಇದರಲ್ಲಿ ಕೆಲವೊಂದು ಸಬ್ಮಿಟಿಂಗ್ಸ್ ನಮ್ಗೆ ಏನು ಮಾಡಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಮೊದಲನೇದು ಅಂತಂದರೆ ಸ್ಪಿರಿಟ್ ಬ್ಯಾಪ್ಟಿಸಮ್ ಅದರ ಪವಿತ್ರಾತ್ಮನ ಏನು ದೀಕ್ಷಸ್ಥಾನ ಐತಲ್ಲ ಬೈಬಲ್ನಲ್ಲಿ. ಅದರ ಪವಿತ್ರಾತ್ಮನ ದೀಕ್ಷಸ್ಥಾನ ಅಂದ್ರೆ ಯೇಸು ಕ್ರಿಸ್ತು ಬಗ್ಗೆ ಹೇಳ್ಬೇಕಾರೆ ಸ್ಥಾನಿಕರನ್ನು ಹೇಳ್ತಾರೆ ಅದರ ನಾನಂತೂ ನಿಮಗೆ ನೀರಲ್ಲಿ ದೀಕ್ಷಸ್ಥಾನ ಕೊಡ್ತಾ ಇದ್ದೀನಿ, ನಾನಾಗಿದ್ದಂತ ಒಬ್ಬರು ಬರ್ತಾರೆ ಅವ್ರು ಏನು ಮಾಡ್ತಾರೆ ನಿಮಗೆ ಪವಿತ್ರಾತ್ಮದಲ್ಲೂ ಆಮೇಲೆ ಏನು ರೀ ಹಾಂ ಒಂದು ಬೆಂಕಿಯಲ್ಲಿ ಏನು ಮಾಡ್ತಾರೆ ದೀಕ್ಷಸ್ಥಾನ ಕೊಡ್ತಾರೆ ಅಂತ ನಾವು ನೋಡಿದ್ದೇವೆ ಅದರ. ಸೊ ಏನಪ್ಪ ಇದು ಪವಿತ್ರಾತ್ಮ ದೀಕ್ಷಸ್ಥಾನ ಅಲ್ವರ, ಇದು ಒಂದೇನಾ ಅಥವಾ 3 ಭಾಗಗಳಿದೆಯಾ ಅಲ್ವರ. ಆಮೇಲೆ ಬ್ಯಾಪ್ಟಿಸಮ್ ಅದರ ಈ ಒಂದು ಪವಿತ್ರಾತ್ಮನ ದೀಕ್ಷಸ್ಥಾನ ಅಂದರೆ ಅದು ಅರ್ಥ ಏನು ಅಂತ ನಾವೇನು ಮಾಡೋಣ ನೋಡೋಣ. ಆಮೇಲೆ ಯೇಸು ಕ್ರಿಸ್ತು ಏನು ಮಾಡ್ತಾರೆ ಪರಲೋಕ ರಾಜ್ಯದ ಬಿಗಿದ ಕೈಗಳು ಅಂತ ಮಾಡ್ತಾರೆ ಅವರ. ಪರಲೋಕ ರಾಜ್ಯದ ಬಿಗಿದ ಕೈ ಏನು ಮಾಡಿದೆ ನಿಮಗೆ ನಿಮಗೆ ಕೊಡಲ್ಪಟ್ಟಿದೆ ಅಂತಂದ್ಬಿಟ್ಟು ಯಾರು ಹೇಳ್ತಾರೆ ಪೇತ್ರನ್ ಹೇಳ್ತಾರೆ. ಏನಿದು ಪರಲೋಕ ರಾಜ್ಯ ಬಿಗಿದ ಕೈಗಳು? ಈ ಬಿಗಿದ ಕೈ ಇಟ್ಕೊಂಡು ಏನ್ರಿ ಪೇತ್ರ ಪರಲೋಕಕ್ಕೆ ಏನು ತೆರೆದ್ರು, ಎಷ್ಟು ಜನಕ್ಕೆ ಬಾಗಿಲು ತೆರೆದ್ರು, ಏನಿದು ಅಂತ ನಾವೇನು ಮಾಡೋಣ ನೋಡೋಣ ಅದರ. ಆಮೇಲೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ. ಹಾಂ
ಎಲ್ಲ ದೇಹಗಳ ಮೇಲೆ ಆತ್ಮನ ಮತ್ತೊಂದು ದೀಕ್ಷಾ ಸ್ನಾನದ ವಾಗ್ದಾನವಿದೆ.
ಸೊ ಅದಕ್ಕೆ ನೋಡ್ಬೇಕಾದ್ರೆ ಎಲ್ಲರ ಮೇಲೆ ಏನು ಮಾಡ್ತೀನಿ ನಾನು ಒಂದು ಪವಿತ್ರಾತ್ಮನ ಏನು ಮಾಡ್ತೀನಿ ನಾನು ಸುರಿಸ್ತೀನಿ ಅದರ. ಸೊ ಆವಾಗ ಇನ್ನೊಂದು ಬ್ಯಾಪ್ಟಿಸಮ್ ಥರ ಐತಲ್ಲ ಇದು ಪವಿತ್ರಾತ್ಮ ಸುರಿಸ್ತೀನಿ ಅಂದರೆ ಪವಿತ್ರಾತ್ಮ ಯಾರ ಮೇಲೆ ಬರಬೇಕು ಅಂದರೆ ಬ್ಯಾಪ್ಟಿಸಮ್ ಏನಾಗಿರ್ಬೇಕು ಆಗಿರ್ಬೇಕು ಎಲ್ಲ ಮನುಷ್ಯರ ಮೇಲೆ ತನ್ನ ಪವಿತ್ರಾತ್ಮನ ಸುರಿಸ್ತಾನೆ ಅಂದರೆ ಎಲ್ಲ ಮನುಷ್ಯರು ಮಾಡ್ತಾರೆ ಎಲ್ಲ ಅವರು ಬ್ಯಾಪ್ಟಿಸಮ್ ತಗೊಂತಾರ ಅದೇ ಯಾವುದಪ್ಪ ಬ್ಯಾಪ್ಟಿಸಮು ಅದೇ ಅದು ಪವಿತ್ರಾತ್ಮ ದೇವರು ಎಲ್ಲರ ಮೇಲೆ ಸುರಿಸುವಂಥದ್ದು. ಆಮೇಲೆ ನೆಕ್ಸ್ಟ್
ಅದರ ಮಹತ್ವ, ಆತ್ಮನಿಗಾಗಿ ಪ್ರಾರ್ಥನೆ, ಆತ್ಮನ ಸಾಕ್ಷಿ.
ನೋಡ್ರ ಇದಕ್ಕಾಗಿ ಏನ್ರಿ ಪ್ರಾರ್ಥನೆ ಮಾಡೋಂಥದ್ದು ಅಲ್ಲರ. ಎಷ್ಟು ಜನ ಪ್ರೇಯರ್ ಮಾಡ್ತಾರಲ್ಲ ಕ್ರಿಶ್ಚಿಯನ್ಸ್, ಅಯ್ಯೋ ದೇವರೇ ನನಗೆ ಪವಿತ್ರಾತ್ಮನ ಏನು ಮಾಡೋದು ನಂಗೆ ಅಭಿಷೇಕಿಸು ಅಲ್ಲರ. ಏನದು ಪವಿತ್ರಾತ್ಮನ ಅಭಿಷೇಕ ಮಾಡೋದು ಅಲ್ಲರ? ಏನು ದಿನ ಮಾಡ್ತಾರ, ಒಂದ್ಸತಿ ಮಾಡ್ತಾರ, ಇಲ್ಲ ಒಂದ್ಸತಿ ಮಾಡಿಬಿಟ್ಬಿಡ್ತಾರ, ತಗೊಂತಾನೆ ಇರ್ಬೇಕು ಅವಾಗವಾಗ. ಏನದು ಅದರ? ಆಮೇಲೆ ಪವಿತ್ರಾತ್ಮನ ಸಾಕ್ಷಿ ಅದರ. ಏನಿದು ಸಾಕ್ಷಿ? ಪವಿತ್ರಾತ್ಮ ನಮ್ಗೆ ಹೆಂಗೆ ಸಾಕ್ಷಿ ಕೊಡ್ತದೆ ಏನಿದು ಅಲ್ವರ? ಆಮೇಲೆ ನೋಡಿ ನೆಕ್ಸ್ಟ್. ಹಾಂ
ಅದರ ಪ್ರಾಮುಖ್ಯತೆ, ಅದಿಲ್ಲದೆ ದೇವರೊಂದಿಗೆ ಸಮಾಧಾನವಿಲ್ಲ.
ಇದು ಪ್ರಾಮುಖ್ಯತೆ, ಪವಿತ್ರಾತ್ಮನ ಸಾಕ್ಷಿ ಇಲ್ಲದಿದ್ದರೆ ದೇವರೊಂದಿಗೆ ನಮಗೇನಿಲ್ಲ ಸಮಾಧಾನ ಇಲ್ಲ. ಏನಿದು ಹಾಗಾದರೆ? ಏನಪ್ಪ ಪವಿತ್ರಾತ್ಮ ನಮ್ಗೆ ಹೆಂಗೆ ಸಾಕ್ಷಿ ಕೊಡಬೇಕು ಅದ್ರ ಮುಖಾಂತರ ಅದು ಸಾಕ್ಷಿ ಕೊಟ್ಟಾಗ ನಮಗೂ ದೇವ್ರಿಗೂ ಒಂದು ಸಮಾಧಾನ ಹೆಂಗೆ ಉಂಟಾಗ್ತದೆ ಏನು ಅರ್ಥ ಅದು? ಹ್ಞೂ
ಅದು ನಮ್ಮಲ್ಲಿ ಇದೆಯೋ ಇಲ್ಲವೋ ಯಾರಿಗೂ ತಿಳಿಯದು. ಈ ಅಂಶವನ್ನು ತಿಳಿಯಬೇಕೆಂದು ನಾನು ಹಂಬಲಿಸುತ್ತೇನೆ.
ನೋಡ್ರ ಇದು ನಮ್ಮಲ್ಲಿ ಐತೋ ಇಲ್ವೋ ಈ ಸಾಕ್ಷಿ, ಅದನ್ನ ಹೆಂಗೆ ಪರೀಕ್ಷೆ ಮಾಡೋದು, ಇದ್ರ ಬಗ್ಗೆ ಎಂತ ತುಂಬ ಕುತೂಹಲದಿಂದ ಹೇಗೆ ನಾವು ತಿಳ್ಕೊಳೋದು, ಹೇಗೆ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಂಥದ್ದು. ಆಮೇಲೆ
ಆತ್ಮನ ಸಾಕ್ಷಿಯನ್ನು ಗ್ರಹಿಸುವುದು ಹೇಗೆ?
ಆತ್ಮನ ಸಾಕ್ಷಿಯನ್ನು ಗ್ರಹಿಸ್ಕೊಳೋದು ತಿಳ್ಕೊಳೋದು ಹೇಗೆ? ಅದನ್ನು ಪವಿತ್ರ ಆತ್ಮ ನಮಗೆ ಸಾಕ್ಷಿ ಕೊಡ್ತಾ ಇದೆ ನಾವು ದೇವ್ರ ಮಕ್ಕಳು ಅಂತ ಅಂದ್ಬಿಟ್ಟು ಹೆಂಗೆ ಕಂಡಿದ್ದು ನಾವು ಇದು ಹೆಂಗೆ ಐಡೆಂಟಿಫೈ ಮಾಡೋದು ಇದೆಲ್ಲ ಹೊರಗಡೆ ಕಾಣಿಸ್ತದ ಅಥವಾ ಹೊರಗಡೆ ನಡೆಯಂಥ ವಿಚಾರಗಳ ಏನದು ಸೂಚನೆಗಳು?
ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. ಆತ್ಮನ ಸಾಕ್ಷ್ಯ ಆತ್ಮನಿಂದ ಪವಿತ್ರಗೊಳ್ಳುವುದು ಆತ್ಮನ ಮುದ್ರೆ, ಅದು ಮುದ್ರಿಸುವ ವಾಗ್ದಾನ. ವಿಮೋಚನೆಯ ದಿನದವರೆಗೆ ಅತ್ಯುನ್ನತವಾದ ಪ್ರಾಪ್ತಿಯನ್ನು ಗಳಿಸುವುದು ಮತ್ತು ಕಾಪಾಡಿಸಿಕೊಳ್ಳುವುದು.
ಓಕೆ, ಸೊ ನೋಡ್ಬೇಕಾದ್ರೆ ಏನ್ರಿ ಯಾವ ಥರ ಒಂದು ಪವಿತ್ರಾತ್ಮನ ಸಾಕ್ಷಿ, ಆಮೇಲೆ ಯಾವ ಥರ ಅಂದರೆ ಪವಿತ್ರಾತ್ಮನ ಪರಿಶುದ್ಧಗೊಳಿಸುವಂಥದ್ದು, ಅದರ ಪವಿತ್ರಾತ್ಮದಿಂದ ತುಂಬಿರೋಂಥದ್ದು, ಅದರ ಪವಿತ್ರಾತ್ಮನ ಮುದ್ರೆ ಹಾಕಲ್ಪಟ್ಟಿರೋಂಥದ್ದು, ಅದರ ಏನ್ರಿ ವಿಮೋಚನೆ ದಿನಕ್ಕಾಗಿ ನಿಮ್ಮ ಮುದ್ರೆ ಹಾಕಲ್ಪಟ್ಟಿದೆ ಅಂತ ಹೇಳ್ತಾರಲ್ಲ, ಈ ಒಂದು ಪದಗಳು ಎಲ್ಲ ವಾಕ್ಯದಲ್ಲಿ ಬರೋದು, ಇದು ಅರ್ಥಗಳೇನು ಅಂತಂದ್ಬಿಟ್ಟು ಏನು ಮಾಡೋಣ ಇದನ್ನು ಈ ಚಾಪ್ಟರ್ಲ್ಲಿ ಏನು ಮಾಡೋಣ ನೋಡೋಣ. ಓಕೆನಾ? ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋ ನೋಡಿರ್ತೀನಿ.
ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ್ಲ ಪ್ರೀತಿ ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. 2 ತಿಮೋತಿ 1:7. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದವುಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು.
ನೋಡ್ರ ಇಲ್ಲಿ ನಾವು ಓದೋದು ಏನಪ್ಪ ಅಂತಂದರೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 1 ರಿಂದ 4ರಲ್ಲಿ ಬರುವಂಥ ಏನ್ರಿ ಒಂದು ವಾಕ್ಯ. ಅದರ ನಾವೇನಪ್ಪ ನೋಡ್ತೀರಿ ಅಂತಂದರೆ ಪೆಂಟಿಕಾಸ್ಟ್ ದಿನ ಇಡೀ ಸಭೆಯೆಲ್ಲ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಸೇರಿರ್ತಾರೆ, ಅದರ ಎಲ್ಲ ಅಪೊಸ್ತಲಸು ಯೆರೂಸಲೇಮ್ ಅಂತ ಎಲ್ಲ ನಿವಾಸಿಗಳು. ಅದರ ಯಾಕಪ್ಪ ಪೆಂಟಿಕಾಸ್ಟ್ ಅಂತಂದರೆ ಪಂಚಶತಮ ದಿನ ಅಂತ ಹೇಳ್ತಾರೆ. ಪಂಚಶತಮ ಅಂತಂದರೆ 50 ಡೇಸ್ ಫ್ರಮ್ ದ ಪಾಸ್ ಓವರ್, ಅದರ ಪಸ್ಕದಿಂದ 50 ದಿನ ಲೆಕ್ಕ ಹಾಕೊಂಡ್ರೆ ಅದಕ್ಕೆ ಅಂದರೆ ಪೆಂಟಿ ಕಾಸ್ಟ್ ಅಂತ ಹೇಳ್ತಾರೆ. ಪೆಂಟಿ ಅಂದರೆ ಪೆಂಟಾಗನ್ ಪೆನ್ ಅಲ್ಲರ, ಮ್ಯಾಥಮೆಟಿಕ್ಸ್ ಅಂದರೆ 5 ಅದರ. ಸೊ ಪೆಂಟಿ ಕಾಸ್ಟ್ ಅಂತಂದರೆ 50ನೇ ದಿನ ಅದರ. ಸೊ ಅವತ್ತಿನ ದಿನ ಏನಪ್ಪ ಆಯಿತು ಅಂತಂದರೆ ದೇವರು ತನ್ನ ಪವಿತ್ರಾತ್ಮನ ಏನು ಮಾಡ್ತಾರೆ ಅಲ್ಲಿ ಅವರೇ ಪರಲೋಕದಿಂದ ಸುರಿಸ್ತಾರೆ. ಅದರ ಹೇಗೆ ನಮಗೆಲ್ಲ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತ ಏನು ಮಾಡ್ತಾರೆ ಪರಲೋಕಕ್ಕೆ ಹೋಗಿ ದೇವತೆ ಏನು ಮಾಡ್ತಾರೆ ತಮ್ಮ ಒಂದು ಶ್ರೇಷ್ಠವಾದ ಬಲಿನ ಸಮರ್ಪಣೆ ಮಾಡ್ತಾರೆ ಭೂಲೋಕದಲ್ಲಿ ಶಿಲುಬೆ ಮೇಲೆ ತನ್ನ ಪ್ರಾಣ ಏನು ಮಾಡಿದಾರೆ ಯೇಸು ಕ್ರಿಸ್ತ ಎಲ್ಲ ಕೊಟ್ಟಿರ್ತಾರೆ. ಅವಾಗ ಏನಾಗೋಯ್ತು ಅದಕ್ಕೆ ದೇವರಿಗೆ ಬಲಿ ರ್ಯಾನ್ಸಮ್ ಕೊಟ್ಟಂಗಾಯ್ತು. ಆದರೆ ಯೇಸು ಕ್ರಿಸ್ತು 40 ದಿನ ಎಲ್ಲಪ್ಪ ಇದ್ರು ಅಂತ ನೋಡ್ತೀರಿ, ಯೇಸು ಕ್ರಿಸ್ತ ಎಲ್ಲಿದ್ರು 40 ದಿನ ಪುನರ್ತನ ಆಗಿದ್ಮೇಲೆ.
ಲೋಕದಲ್ಲೇ ಇದ್ದರು.
ಹಾ, ಭೂಲೋಕದ ವಾಯುಮಂಡಲ ಏನಾಗಿದ್ರು ಅವರು, ಅವರಿದ್ರು ಅದರ ಆತ್ಮೀಕ ಶರೀರದಲ್ಲಿ ಭೂಲೋಕದ ವಾಯುಮಂಡಲ, ಇನ್ನ ದೇವ್ರ ಸನ್ನಿಧಾನಕ್ಕೆ ಏನಾಗಿಲ್ಲ ಅವ್ರು ಇನ್ನ ಹೋಗಿರಲ್ಲ. ಯಾಕೆ ಹೋಗಿರಲ್ಲ ಅಂತಂದ್ರೆ ಶಿಷ್ಯನ್ಗಳಿಗೆ ತಾನು ಪುನರ್ತನ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಸಾಕ್ಷಿ ಏನು ಮಾಡ್ಬೇಕಾಯ್ತು ಅವರು ನೋಡಿಸ್ಬೇಕಾಗಿತ್ತು. ಅಲ್ಲರ ಅದಕ್ಕೆ ಏನು ಮಾಡ್ತಾರೆ ಆ ಒಂದು 40 ದಿನ ಭೂಮಿಯ ವಾತಾವರಣದಲ್ಲಿ ಅಂದರೆ ವಾಯುಮಂಡಲ ಇದ್ದುಕೊಂಡು ಏನ್ರಿ ಹಲವಾರು ರೂಪದಲ್ಲಿ ಬಂದ್ಬಿಟ್ಟು ಏನ್ರಿ ತಾನು ಪುನರ್ತನ ಆಗಿರೋ ಸಾಕ್ಷಿನ ಏನು ಮಾಡ್ತಾರೆ ಶಿಷ್ಯನ್ಗಳಿಗೆ ಕೊಡ್ತಾರೆ. ಅದರ ಸರಿ, ಯೇಸು ಕ್ರಿಸ್ತು ಪುನರ್ತನ ಆಗಿರೋದನ್ನ ಶಿಷ್ಯನ್ಗಳಿಗೆ ಎಷ್ಟು ಸತಿ ಕಾಣಿಸ್ಕೊಂಡ್ರು?
11 ಸರ್ತಿ ಕಾಣಿಸ್ಕೊಂಡ್ರು.
11 ಸತಿ ಕಾಣಿಸ್ಕೊಂಡ್ರು ಅಂದ್ರಾ? ಸರಿ, ಎಲ್ಲ ಒಬ್ಬರೇ ಉತ್ತರ ಕೊಡ್ತಾರಲ್ಲ. ಸರಿ, 11 ಸತಿ ಕಾಣಿಸ್ಕೊಂಡ್ರು. ಯಾವತ್ತು ಕಾಣಿಸ್ಕೊಂಡ್ರು, ಯಾವ ದಿನದಲ್ಲಿ ಕಾಣಿಸ್ಕೊಂಡ್ರು?
ಸಂಡೇ ಮಾತ್ರ, ಮೊದಲನೇ ವಾರದ ಮೊದಲನೇ ದಿವಸ ಮಾತ್ರ.
ವಾರದ ಮೊದಲನೇ ದಿನ ಏನಾಗಿದ್ದಲ್ಲಿ ಕಾಣಿಸ್ಕೊಂಡಿರೋದು ನೋಡ್ರ, ಬೇರೆ ಯಾವುದನ್ನ ಕಾಣಿಸ್ಕೊಂಡ್ರ? ಇಲ್ಲ, ವಾರದ ಮೊದಲನೇ ದಿನ 11 ಸತಿ ಕೂಡ ಏನಾಗಿದ್ದಾರೆ ಅದೇ ದಿನದಲ್ಲಿ ಅವ್ರು ಕಾಣಿಸ್ಕೊಂಡು. ಯಾಕೆ ಇದೆಲ್ಲ ಬಂದ್ಬಿಟ್ಟು ಹಳೆ ಓಡಂಬಡಿಕೆಯಂಥ ಛಾಯೆಗಳೇನಾಗಿದೆ ಅಲ್ಲಿ ಇರೋದಕ್ಕೇ ಕ್ರಿಸ್ತನ ಪರ್ಟಿಕ್ಯುಲರ್ ಆಗಿ ಸಂಡೇನೆ ಏನಾಗಿರೋದಲ್ಲಿ ಕಾಣಿಸ್ಕೊಂಡಿರೋದು ಅದರ. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಯಜ್ಞ ನೈವೇದ್ಯಗಳನ್ನ ಕೊಡಬೇಕಾದ್ರೆ ಏನ್ರಿ ಒಂದು ಏನು ಜವೆ ಗೋಧಿಯ ಒಂದು ಏನಿತ್ತು ಒಂದು ಬಲಿ ಕೊಡಬೇಕಾಯ್ತು. ಬಲಿ ಅಂತ ಹೇಳಿದ್ರೆ ಆಫರಿಂಗ್ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಹೇಳಿದ್ರೆ ಆಫರಿಂಗ್ ಅಂತಂದ್ರೆ ಬಲಿ ಅಲ್ಲ, ಬಲಿ ಅಂದರೆ ಕುರಿ ಥರ ಏನದು ಯಜ್ಞ. ಅವರ ಜವೆಗೋಧಿಯ ಒಂದು ದಂಟು ತಂದ್ಬಿಟ್ಟು ದೇವ್ರಿಗೆ ಮಾಡಬೇಕು, ನೈವೇದ್ಯ ಮಾಡಬೇಕು. ಕರೆಕ್ಟ್, ಕನ್ನಡದ ಬರುವಂಥ ಪದ ನೈವೇದ್ಯ ಅಂದ್ಬಿಟ್ಟಂದರೆ ಅದು ಬಲಿ ಪೀಠದ ಮೇಲೆ ಮಾಡೋದು, ದಗನ ಬಲಿಯಾಗಿ ಕೊಡೋಂಥದ್ದು. ಅದರ ಇದನ್ನು ಕೊಡಬೇಕಾದ್ರೆ ಪರ್ಟಿಕ್ಯುಲರ್ ದಿನದಲ್ಲಿ ಕೊಡಬೇಕಾಯ್ತು ರೀ, ಯಾವಾಗಂದ್ರೆ ವಾರದ ಮೊದಲನೇ ದಿನ. ಆಮೇಲೆ ಅದು ಕೊಡಬೇಕಾದ್ರೆ ಹೆಂಗಿರಬೇಕು ಅಂತಂದರೆ ಸುಗ್ಗಿ ಮಾಡಿದ್ರೆ ಗೊತ್ತಾ, ಸುಗ್ಗಿ ಮಾಡಿದ್ರಲ್ಲಿ ಚೊಚ್ಚಲದಾಗಿರಬೇಕು. ಫಸ್ಟ್ ಫಸ್ಟ್ ಸುಗ್ಗಿ ಮಾಡಬೇಕಾದ್ರೆ ಜವೆ ಗೋಧಿನೇ ಮಾಡ್ಬೇಕು, ಸುಗ್ಗಿ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಸುಗ್ಗಿಯಲ್ಲಿ ಮೊದಲು ಫಲಗಳನ್ನ ಏನು ಮಾಡೋಕ್ಕಾಯ್ತು, ಇದು ಸಂಬತ್ತದ ಮಾರನೇ ದಿನ ಭಾನುವಾರದನ್ನ ಅದನ್ನ ಏನು ಮಾಡ್ಕೋತ ಅರ್ಪಿಸ್ಬೇಕಾಯ್ತು ದೇವರಿಗೆ. ಇದಕ್ಕೆ ಕ್ರಿಸ್ತನು ಪರ್ಟಿಕ್ಯುಲರ್ಗೆ ಭಾನುವಾರನೇ ಪುನರ್ತನಾಗಿ, ಆಮೇಲೆ ತಾನು ಭಾನುವಾರನೇ ಪುನರ್ತನಾಗಿದ್ದ ಪ್ರೂವ್ ಮಾಡೋದಕ್ಕೋಸ್ಕರ ಶಿಷ್ಯನ್ಗಳಿಗೆ ಏನು ಮಾಡಿದ್ರು 11 ಸತಿ ಏನು ಮಾಡೋದು ಕಾಣಿಸ್ಕೊಂಡ್ರು ಅಲ್ದರ. ಸೊ ಅದರಿಂದ ದೇವರು ತನ್ನ ಬಲಿನ ಅಕ್ಸೆಪ್ಟ್ ಮಾಡಿದರೆ ಅಂತಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ಏನ್ರಿ ಕ್ರಿಸ್ತನ್ ಏನು ಮಾಡ್ತಾರೆ ಈ ಥರ ಕಾಣಿಸ್ಕೊಂಡು ಏನು ಮಾಡ್ತಾರೆ, ಆ ಒಂದು ಅಕ್ಸೆಪ್ಟೆನ್ಸ್ ಆಗಿದ್ಮೇಲೆ ದೇವ್ರು ಏನು ಮಾಡ್ತಾರೆ ಆ ಒಂದು ಅಕ್ನಾಲೆಜ್ಮೆಂಟ್ಗೆ, ಅಂದರೆ ಏನು ತನ್ನ ಬಲಿನ ಸ್ವೀಕಾರ ಮಾಡಿದರೆ ಅವರು ದೇವರ ನೀತಿನ ತೃಪ್ತಿಪಡಿಸಿದೆ ಅಂತಂದ್ಬಿಟ್ಟು ದೇವರು ಏನಪ್ಪ ಮಾಡ್ತಾರೆ ಅಂದರೆ ಅದಕ್ಕಾಗಿ ತನ್ನ ಒಂದು ಆತ್ಮನ ಏನು ಮಾಡ್ತಾರೆ ಅವರು ಜನಗಳ ಮೇಲೆ ಸುರಿಸ್ತಾರೆ, ಮುಖ್ಯವಾಗಿ ಅಪೊಸ್ತಲ್ಸ್ಗಳ ಮೇಲೆ ಮಾಡ್ತಾರೆ ಸುರಿಸ್ತಾರೆ. ಅಲ್ಲರ ಅಲ್ಲಿ ಆಗಂಥ ಸನ್ನಿವೇಶನೇ ಅಪೊಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯದಲ್ಲಿ ಬರೆದಿರೋಂಥ ವಿಚಾರ. ಸರಿ, ನಾವು ಇದ್ರ ಬಗ್ಗೆ ಏನಪ್ಪ ಎಕ್ಸ್ಪ್ಲನೇಷನ್ ಇದೆ ಅಂತ ನಾವೇನು ಮಾಡೋಣ, ನಾವು ನೋಡೋಣ. ಅದರ ಅದಕ್ಕೆ ನವಿತಾ ಸಿಸ್ಟರ್ ಓದ್ತೀರಾ ಫಸ್ಟ್ ಪ್ಯಾರಾಗ್ರಾಫು?
ಓಕೆ ಬ್ರದರ್, ಓಕೆ ಬ್ರದರ್.
ಎರಡು ಮೊಬೈಲ್ ಲಾಗಿನ್ ಆಗಿದ್ದಾರೆ ನೋಡ್ರಿ, ಒಂದು ಮೊಬೈಲ್ ಲಾಗೌಟಾಗಿ ಎರಡು ಪಕ್ ಪಕ್ಕದಲ್ಲಿದ್ದರೆ ಎಕೋ ಬರ್ತಾರೆ.
ಸುವಾರ್ತೆ ಸಭೆಯ ಇತಿಹಾಸದಲ್ಲಿ ಪಂಚಶತಮ ದಿನವು ಅತ್ಯಂತ ಗಮನಾರ್ಹವಾದ ದಿನವಾಗಿದೆ. ನಮ್ಮ ವಿಮೋಚಕನು ಅಂದಿಗೆ 50 ದಿನಗಳ ಹಿಂದೆ ಕಲ್ವಾರಿಯಲ್ಲಿ ಯಶಸ್ವಿಯಾಗಿ ಪೂರೈಸಿದ ತನ್ನ ಸಮರ್ಪಣೆಯ ಅರ್ಹತೆಯನ್ನು ತಂದೆಯ ಮುಂದೆ ತೋಡಿಕೊಂಡವನಾಗಿ ನಮಗಾಗಿ ದೇವರ ಮುಂದೆ ನಮ್ಮ ಮಹಾಯಾಜಕನಾಗಿ ಕಾಣಿಸಿಕೊಂಡನೆಂದು ತೋರಿಬರುತ್ತದೆ. ತಂದೆಯು ಸಹ ಈ ತ್ಯಾಗದ ಬಲಿಯನ್ನು ಸಂಪೂರ್ಣವಾಗಿ ಅಂಗೀಕರಿಸಿದ್ದಾನೆ. ಇದರ ಪರಿಣಾಮವಾಗಿ ಯೇಸುವನ್ನು ಅಂಗೀಕರಿಸಿದ ಅಪೊಸ್ತಲರುಗಳು ಮತ್ತು ಎಲ್ಲ ವಿಶ್ವಾಸಿಗಳು ತಂದೆ ದೇವರನ್ನು ಸಮೀಪಿಸಿ ಆತನ ಮಕ್ಕಳಾಗುವ ಯೋಹಾನ 1:12 ಅಭಿಲಾಷೆಯುಳ್ಳವರಾಗಿದ್ದು ಈಗ ಆ ರೀತಿಯಲ್ಲಿ ಗ್ರಹಿಸಲ್ಪಟ್ಟಿದ್ದಾರೆ. ಪವಿತ್ರಾತ್ಮನು ಈ ರೀತಿಯಲ್ಲಿ ಅವರ ಅಂಗೀಕಾರಕ್ಕೆ ಸಾಕ್ಷಿ ಹೇಳುವವನಾಗಿದ್ದಾನೆ. ಆದುದರಿಂದ ಅದನ್ನು ದೇವರ ಕುಟುಂಬಕ್ಕೆ ಪುತ್ರ ಪದವಿಗಾಗಿ ದತ್ತು ಸ್ವೀಕಾರದ ಆತ್ಮ, ಸ್ಪಿರಿಟ್ ಆಫ್ ಅಡಾಪ್ಷನ್ ಎಂದು ಕರೆಯಲಾಗುವುದು. ಇಂತಹ ಪ್ರಮುಖವಾದ ಘಟನೆಯು ನಿರೂಪಿಸಲ್ಪಡುವುದು ಯುಕ್ತವಾಗಿತ್ತು. ಅಪೊಸ್ತಲರುಗಳು ಹಾಗೂ ನಂಬಿಕಸ್ಥರು ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು, ದೇವರ ಕೃಪೆಯ ಆತ್ಮನು ಅವರ ಹೃದಯಗಳನ್ನು ಪ್ರವೇಶಿಸುವುದು ಮುಖ್ಯವಾದುದು ಮಾತ್ರವಲ್ಲ, ಇದರ ಒಂದು ಬಾಹ್ಯ ಪ್ರಕಟಣೆಯು ಉಂಟಾಗಿ ಅದರಿಂದ ಅವರು ತೃಪ್ತಿಕರವಾದ ರುಜುವಾತನ್ನು ಹೊಂದಿಕೊಳ್ಳಬೇಕಾಗಿತ್ತು. ಇದು ಅವರಿಗಾಗಿ ಮಾತ್ರವಲ್ಲ, ನಂತರ ಬರುವ ಎಲ್ಲ ನಂಬಿಕಸ್ಥರಿಗೂ ಸಹ ಹಾಗೂ ದೇವರ ಸಭೆಯವರನ್ನು ತನ್ನ ಮಕ್ಕಳು ಕ್ರಿಸ್ತನ ಸಹ ಬಾಧ್ಯಸ್ಥರೂ ಆಗಿ ಸಂಪೂರ್ಣವಾಗಿ ಅಂಗೀಕರಿಸಿದ್ದಾನೆ ಎಂಬ ಭರವಸೆಯನ್ನುಂಟು ಮಾಡುವುದಾಗಿತ್ತು. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸಿಸ್ಟರ್. ಅದರ ಸೊ ನೋಡ್ಬೇಕ್ರೆ ಡೇ ಆಫ್ ಪೆಂಟಿಕಾಸ್ಟ್ ಅಂತಂದ್ರೆ ಹೇಳ್ಬೇಕಾದ್ರೆ ಇಸ್ರೇಲ್ ಒಂದು ಜನಾಂಗದಲ್ಲಿ ತುಂಬ ಪ್ರಮುಖವಾಗಿರೋಂಥ ಏನ್ರಿ ಇದು ಹಬ್ಬವಾಗಿತ್ತು. ಅದರ ಯಾಕೆ ಪ್ರಮುಖವಾಗಿರೋಂಥ ಹಬ್ಬ ಅಂತಂದರೆ ಏನ್ರಿ ಪೆಂಟಿಕಾಸ್ಟ್ಗೆ ಏನಾರು ಜನಗಳು ಬರ್ತಾ ಇದ್ರು ಅಂದ್ರೆ ಯಾವಾಗ ಬರ್ತಾ ಇದ್ರು ಅಂದರೆ ಆ್ಯಕ್ಚುಲಿ 50 ದಿನ ಮುಂಚೆನೇ ಬರ್ತಾ ಇದ್ರು, ಯಾವಾಗ ಪಾಸ್ ಓವರ್ ದಿನದಲ್ಲಿ ಬರ್ತಾ ಇದ್ರು. ಆ ಜನಗಳು ಬಂದವರು ಪೆಂಟಿಕಾಸ್ಟ್ ದಿನ ಆಗೋ ತನಕನೂ ತಿರುಗಿ ಏನು ಮಾಡ್ತಾ ಇಲ್ಲ ತನ್ನ ಊರುಗಳಿಗೆ ಹೋಗ್ತಾ ಇರಲಿಲ್ಲ, ಯಾಕಂದರೆ ಪೆಂಟಿಕಾಸ್ಟ್ ಅಂತ ಹೇಳಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಹಬ್ಬವಾಗಿತ್ತು. ಅದಕ್ಕೆ ನಾವು ಬೈಬಲ್ ನೋಡ್ಬೇಕಾದ್ರೆ ಅಪೊಸ್ತಲ ಕೃತ್ಯಗಳಲ್ಲಿ ಓದ್ದ ಅಂತಂದರೆ ಈ ಒಂದು ಹಬ್ಬಕ್ಕೆ ಜನಗಳು ಎಷ್ಟು ಊರಿಂದ ಬಂದಿದ್ರು ಅಂತ ನೋಡ್ತೀರಿ ಅಂತಂದರೆ 17 ಪ್ರಾಂತ್ಯಗಳಿಂದ ಜನಗಳು ಬಂದಿದ್ರು ಅಂತ ಹೇಳ್ತಾರೆ. ಮೇದ್ಯರಿಂದ ಬಂದಿದ್ದು ಅಲ್ವರ, ಪಾರಸಿಯರಿಂದ ಬಂದಿದ್ರು ಅದರ ಏನ್ರಿ, ರೋಮರಿಂದ ಬಂದಿದ್ರು, ಏಷ್ಯಾ ಖಂಡದಿಂದ ಬಂದಿದ್ರು ಅಂತ ನಾವೇನು ಮಾಡ್ತೀರಿ ಹಲವಾರು ಜಾಗದಿಂದ ನೋಡ್ತೀರಿ. ಯಾಕಪ್ಪ ಬಂದಿದ್ರು ಅಂತಂದರೆ ಅದು ರಿಲಿಜಿಯಸ್ ಆಸ್ಪೆಕ್ಟ್ಸಲ್ಲಿ ನೋಡ್ಬೇಕಾದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಹಬ್ಬವಾಗಿತ್ತು. ಯಾಕಂದರೆ ಪಸ್ಕಾನ ಇಸ್ರೇಲ್ ಜನಗಳು ಏನ್ರಿ ವರ್ಷಕ್ಕೊಂದ್ಸತಿ ಆಚರಣೆ ಮಾಡಲೇಬೇಕಾಗಿತ್ತು ರೀ. ಅಲ್ಲ ಅದು ಆಚರಣೆ ಮಾಡಿದ್ಮೇಲೆ ಇವರು ಮಾಡಿರೋಂಥ ಎಲ್ಲ ಒಂದು ಯಜ್ಞಗಳನ್ನ ದೇವರು ಸಲ್ಲಿಸಿದ ಅಕ್ಸೆಪ್ಟ್ ಮಾಡಿದರೆ ಅಂತಂದ್ಬಿಟ್ಟು ಅದು ಸೂಚನೆಗೆ ಇದ್ದಿದ್ದೇನಪ್ಪ ಅಂದರೆ ದ ಡೇ ಆಫ್ ಪೆಂಟಿಕಾಸ್ಟ್. ಅದರಿಂದ ಯಹೂದಿಯರು ಯಾರು ಇದೇನ್ ಮಾಡ್ತಾ ಇರಲಿಲ್ಲ, ಇದನ್ನ ಮಿಸ್ ಮಾಡ್ತಾ ಇಲ್ಲ. ಇದನ್ನ ಆಂಟಿ ಟಿಪಿಕಲ್ ಆಗಿ ಏನಂತಂದ್ರೆ, ನಾನು ಅವಾಗ ಹೇಳಿದಂತ ನಿಮ್ಗೇನ್ರಿ, ಕ್ರೈಸ್ಟು ತನ್ನ ಒಂದು ಬಲಿ ಏನ್ ಮಾಡ್ದ ಪಸ್ಕದ ಕುರಿಯಾಗಿ ಮಾಡ್ತಾನೆ, ತಾನೇ ಏನ್ ಮಾಡ್ದ ಅರ್ಪಿಸಿದ್ರು. ಅರ್ಪಿಸಿದ ಮೇಲೆ ದೇವರು ಅವರ ಅರ್ಪಣೆನ, ಅವರ ಬಲಿ ಒಂದು ಶ್ರೇಷ್ಠವಾಗಿರುವಂಥ ಬಲಿಯನ್ನು ಅಂಗೀಕಾರ ಮಾಡಿ ಮಾಡಿದ 3 ದಿನ ನಿಮ್ಮದು ಅವ್ರಿಗೆ ಪುನರುತ್ಥಾನ ಮಾಡಿದ್ರು. ಆ ಪುನರುತ್ಥಾನ ಮಾಡಿದ ಮೇಲೆ ಇಮ್ಮಟಿಗೆ ಯೇಸು ಕ್ರಿಸ್ತ ಪರಲೋಕಕ್ಕೆ ಹೋಗಿ ದೇವರ ಬಲಗಡೆ ಏನು ಮಾಡಲಿಲ್ಲ, ಅವರ ಆಸೀನ ಋಣ ಆಗಿಲ್ಲ ರೀ. ಅದು ಬದಲಾಗಿ 40 ದಿನ ಭೂಮಿಯ ವಾಯುಮಂಡಲಿದ್ದರೆ ತಾನು ಪುನರುತ್ಥಾನ ಆಗಿದ್ದೀನಿ ಅಂತಂದ್ಬಿಟ್ಟು ಶಿಷ್ಯನಿಗಳಿಗೆ ಏನು ಮಾಡೋದು, ಪ್ರೂವ್ ಮಾಡಿ ನೋಡಿಸಿದ್ರು. ಅದನ್ನ ಯಾಕೆ ಪ್ರೂವ್ ಮಾಡಬೇಕಾಯಿತು? ಇವಾಗ ಶಿಷ್ಯನಿಗಳಿಗೆ ಕ್ರಿಸ್ತನ ಪುನರುತ್ಥಾನ ಆಗಿದೆ ಅಂತ ಯಾಕೆ ಅಲ್ಲಿ ಸಾಕ್ಷಿ ಹೇಳಬೇಕಾಗಿತ್ತು? ಒಂದು ದೃಢವಾಗಿ ಅವ್ರಿಗೆ ತೋರಿಸ್ಬೇಕಾಗಿತ್ತು. ಯಾಕೆ, ಯಾರಿಗೆ ಗೊತ್ತಿದೆಯಾ?
ಅವ್ರ ನಂಬಿಕೆನ ಸ್ವಲ್ಪ ಬಲಪಡಿಸ್ಬೇಕಿತ್ತು ಅರ್ಬೋದ, ಇಲ್ಲಾಂದ್ರೆ ಅವ್ರು ಅಷ್ಟು ಅಷ್ಟು ತಗೊಂತಿದ್ದಿಲ್ಲ, ಹಂಗ ಕಾಣಿಸ್ಕೊಂಡಿಲ್ಲ ಅಂತಂದ್ರೆ.
ಹಾಂ ಅಲ್ವರ, ಯಾಕಂದರೆ ಶಿಷ್ಯರುಗಳಿಗೆ ಮುಖ್ಯವಾಗಿ ಒಂದು ಕೆಲಸ ಕೊಟ್ಟಿದ್ರು. ಏನಪ್ಪ ಕೆಲಸ ಕೊಟ್ಟಿದ್ರು ಅಂತಂದರೆ, ಇವರು ಹೋಗ್ಬಿಟ್ಟು ಲೋಕದ ಕಟ್ಟಕಡೆಗೆ ಏನು ಮಾಡಬೇಕು, ಸುವಾರ್ತೆನ ಸಾರಬೇಕು. ಅಲ್ವರ, ಏನು ಸಾರಬೇಕು? ಲೋಕದ ಕಟ್ಟಕಡೆಗೂ ಸುವಾರ್ತೆಯನ್ನು ಏನರ್ಥ? ಓದ ನೋಡಿ ವಾಕ್ಯ, ಲೂಕ 24ನೇ ಅಧ್ಯಾಯ, ಲೂಕ 24ನೇ ಅಧ್ಯಾಯ 46 47 48. ಲೂಕ 24ನೇ ಅಧ್ಯಾಯ 46 47 48. ಅಮೃತ ಸಿಟ್ಟು ಓದ್ತೀರಾ?
ಅವರಿಗೆ ಕ್ರಿಸ್ತನು ಶ್ರಮೆಪಟ್ಟು ಸತ್ತು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ, ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ.
ನೋಡಿದ್ರ, ಇವುಗಳ ವಿಷಯದಲ್ಲಿ, ಯಾವುಗಳ ವಿಷಯದಲ್ಲಿ? ಯೇಸು ಕ್ರಿಸ್ತು ಸತ್ತಿ 3 ದಿನದಿಂದ ಏನಾಗಿದ್ದಾರೆ, ಪುನರುತ್ಥಾನ ಆಗಿದೆ ಅಂತ. ಇವಾಗ ಯೇಸು ಕ್ರಿಸ್ತು ಪುನರುತ್ಥಾನದಲ್ಲಿ ಅವರಿಗೆ ಸಂದೇಹ ಇದ್ದಾರೆ, ಹೆಂಗೆ ಲೋಕದ ಕಟ್ಟೆ ಕಡೆ ಹೋಗಿ ಸಾಕ್ಷಿ ಕೊಡೋಕೆ ಸಾಧ್ಯ ಪುನರುತ್ಥಾನದ ಬಗ್ಗೆ. ಅದಕ್ಕೆ ಯೇಸು ಕ್ರಿಸ್ತು, ನೋಡು ಸರ್ ಬಂದು ನೋಡಪ್ಪ, ನಾನೇ ನೋಡ್ರಪ್ಪ, ನಾನೇ ಎದ್ದು ಬಂದಿದ್ದೀನಿ ಅಂತಂದ್ಬಿಟ್ಟು. ಯಾಕೆ ಹಾಂ ಅಲ್ವರ, ಯಾಕಂದ್ರೆ ಇವರು ನಂಬಿಕೆ ದೃಢವಾಗಿರಬೇಕು. ಅದಕ್ಕೆ ಏನು ಮಾಡಿದ್ರು, ಸಮಾಧಿಯಲ್ಲಿ ದೇಹನ ಬಿಡಲಿಲ್ಲ. ದೇಹನ ಬಿಟ್ಬಿಟ್ಟು ಎದ್ ಬಿಡಿದ್ರಿ, ಏನ ಬಿಡಿದ್ರಿ ಇವ್ರಿಗೆ? ಹೇ ಎಲ್ಲಪ್ಪ ದೇಹ ಇಲ್ಲ, ಇವ್ರು ಎದ್ ಬಂದವ್ರೆ, ಇವ್ರು ಯಾರು ಯೇಸು ಕ್ರಿಸ್ತನ ಹೇಳ್ತಾರೆ, ಏ ಇದು ಯೇಸು ಕ್ರಿಸ್ತ ಅಲ್ಲಪ್ಪ, ಇದು ದೆವ್ವ ಅಂತ ಅಂದ್ಬಿಟ್ಟು ಏನು ಮಾಡಿ ಭಾವನೆ ಮಾಡಿಬಿಟ್ಟಿರೋರು. ಅದಕ್ಕೆ ಕ್ಲಾರಿಟಿ ಕೊಡಬೇಕು ಅವ್ರಿಗೆ. ಅದಕ್ಕೆ 40 ದಿವಸ ಇಲ್ಲೇ ಇದ್ದು ಶಿಷ್ಯನಗಳೆಲ್ಲ ದೃಢಪಡಿಸಿ ಧೈರ್ಯವಾಗಿರ್ರಿ ಅಂತ ಹೇಳ್ತಾರೆ. ಆಮೇಲೆ ನಿಮ್ಮ ಮುಂದಕ್ಕೆ ಏನು ಹೇಳ್ತಾರೆ, ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಿಸ್ತಾರೆ. ನೆಕ್ಸ್ಟ್ ಇನ್ನೊಂದು ವಾಕ್ಯ ಏನು ಹೇಳ್ತಾರೆ ನೋಡಿ. ಹಾಂ
ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು.
ನೋಡ್ರ, ದೇವರು ಪವಿತ್ರಾತ್ಮ ಕಳಿಸೋ ತನಕ ಇಲ್ಲೇ ರೀ, ಎಲ್ಲೂ ಹೋಗ್ಬೇಡಿ, ನೀವು ಓಡೋಗ್ಬಿಡಿ, ನಿಮ್ಮ ಡಿಸಿಷನ್ಸ್ನ ಚೇಂಜ್ ಮಾಡಿಬಿಡಿ, ಮನಸ್ಸು ಚಂಚಲವಾಗಿರ್ಬಿಡಿ, ತಿರ್ಗಿ ಎಲ್ಲ ಲೋಕದ ಕೆಲಸಕ್ಕೆಲ್ಲ ಹೋಗ್ಬಿಡಿ, ಇಲ್ಲೇ ಇರ್ರಿ ಅಂತೇನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಆವಾಗ ಏನು ಮಾಡ್ತಾರೆ ಶಿಷ್ಯನ್ರುಗಳು, ಯೇಸು ಕ್ರಿಸ್ತು ಮಾತನ್ನ ಭರವಸೆಯಿಂದ ಅಲ್ಲಿ ಇರ್ತಾರೆ. ಆವಾಗ ಪೆಂಟಿಕಾಸ್ ಏನು ಮಾಡೋದು, ದೇವರನ್ನ ಪವಿತ್ರಾತ್ಮ ಅಂತ ಹಾಕ್ಬಿಟ್ಟು ಏನು ಮಾಡೋದು, ಅವರು ತನ್ನ ಒಂದು ಮಕ್ಕಳು ಅಂತಂದ್ಬಿಟ್ಟು ಅಂಗೀಕಾರ ಮಾಡೋದಕ್ಕೆ ಒಂದು ಪ್ರೂಫ್ ಏನು ಮಾಡ್ತಾರೆ ಅಲ್ಲಿ, ಅವ್ರಿಗೇನು ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ. ಅದರ ಅದಕ್ಕೆ ನೋಡ್ಬೇಕ್ರೆ ಈ ಪವಿತ್ರಾತ್ಮಗೆ ಏನು ಹೇಳ್ತಾರೆ ಅಂದರೆ, ದ ಸ್ಪಿರಿಟ್ ಆಫ್ ಅಡಾಪ್ಷನ್ ಅಂತ ಹೇಳ್ತಾರೆ. ಏನು ಸ್ಪಿರಿಟ್ ಆಫ್ ಅಡಾಪ್ಷನ್ ಅಂತಂದರೆ, ನೋಡಿ ಓದೋಣ ಇಲ್ಲಿ ರೋಮಾಪುರದಲ್ಲಿ 8ನೇ ಅಧ್ಯಾಯ. ಮಂಜುಲಾ ಅಷ್ಟರ್ ಓದ್ಬೋದಾ ಇದರ ಲೈನಲ್ಲಿ? ರೋಮಾಪುರದಲ್ಲಿ 8ನೇ ಅಧ್ಯಾಯ ಅಷ್ಟರ್, ರೋಮಾಪುರದಲ್ಲಿ 8:15.
ಇಲ್ಲ ಬ್ರದರ್, ಅವ್ರು ಬೇರೆ
ಓಕೆ,
ತೋರ್ಸ್
ವಾಲ್ಯೂಮ್ ಸಿಗ್ತಾ ಬ್ರದರ್ ನಿಮಗೆ, ರವಿ ಬ್ರದರ್?
ಇಲ್ಲ ಬ್ರದರ್, ಅವ್ರು ಸಿಗಂಗಿಲ್ಲ ಕೊಡಂಗಿಲ್ಲ ಹೋಗಿಲ್ಲ.
ಸರಿ, ಓಕೆ, ಸರಿ, ಬೇರೆ ಯಾರು ಓದ್ತೀರಾ? ಸಂತೋಷ್ ಬ್ರದರ್ ಓದ್ತೀರಾ? ರೋಮನ್ಸ್ 8:15. ಸಂತೋಷ್ ಬ್ರದರ್ ಲೈನ್ ಇದ್ದೀರಾ?
ಓದ್ತೀನಿ ಬ್ರದರ್, ಒಂದ್ ನಿಮಿಷ ಓದ್ತೀನಿ. ಹಂಗೆ ಬ್ರದರ್, 8:15.
ಹಾಂ, ರೋಮಾಪುರದಲ್ಲಿ 8:15 ಬುದರ್.
ಓಕೆ ಓಕೆ ಬ್ರದರ್. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸತ್ವದ ಆತ್ಮನನ್ನು ಹೊಂದಿದವರಲ್ಲ, ಅದರ ಬದಲಾಗಿ ನಿಮ್ಮ ದೇವರನ್ನು ಅಪ್ಪ ತಂದೆ ಎಂದು ಕರೆಯುವ ಮಕ್ಕಳ ಆತ್ಮವನ್ನು ಹೊಂದಿದ್ದೀರಿ.
ಮಕ್ಕಳ ಆತ್ಮ ತಂದೆನ ಅಪ್ಪ ತಂದೆ ಅಂತ ಕರೆಯಂತ ಮಕ್ಕಳ ಆತ್ಮ ಏನ್ ಮಾಡಿದ್ರಿ ನೀವು? ಈ ಒಂದು ಇದನ್ನೇ ದೇವ್ರಿಗೆ ಮಾಡೋದು ಪೆಂಟಿಕಾಸ್ಟಿನ ಸುರಿಸ್ಬಿಟ್ಟು ಈ ಪಾಪಿಗಳನ್ನ ಪಾಪಗಳನ್ನ ಕ್ಷಮಿಸಿ ಹೇಳಿದೆ ಇವನ್ನ ಒಂದು ಮುದ್ರೆ ಹಾಕಿ ಇವರು ನನ್ನ ಮಕ್ಕಳು ಅಂತ ಏನ್ಮಾಡೋ ಅವ್ರನ್ನ ಅವ್ರನ್ನ ಅಕ್ಸೆಪ್ಟ್ ಮಾಡಿದ್ರು ಅದನ್ನ. ಸೊ ಇದೇನಾಗುತ್ತೆ ಅಂದರೆ ಒಂದು ಡಿವೈನ್ ಅಕ್ಸೆಪ್ಟೆನ್ಸ್ ಇದ್ದಂಗೆ. ಬ್ಯಾಂಕಲ್ಲಿ ಒಂದು ಚಲನ್ ಫಿಲಪ್ ಮಾಡಿ ಕೊಟ್ಟಿದ ಮೇಲೆ ಒಂದು ಅಕ್ನಾಲೆಜ್ಮೆಂಟ್ ನೋಡಿ ಸೀಲ್ ಕೊಡ್ತಾರೆ ಗೊತ್ತಾ, ಆ ಥರ ದೇವ್ರು ಏನು ಮಾಡಿದ್ರೆ ಸಭೆಗೆ ಪವಿತ್ರಾತ್ಮನ ಮುದ್ರೆ ಹಾಕಿ ಅವರು ದೇವ್ರ ಮಕ್ಕಳು ಅಂತಂದ್ಬಿಟ್ಟು ಏನು ಮಾಡಿದ್ರು ಸ್ವೀಕಾರ ಮಾಡೋದಕ್ಕೆ ಇದೊಂದು ಪ್ರೂಫ್ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ದೇವ್ರು ನಮ್ಗೆ ಏನು ಕೊಟ್ಟಿದ್ದಾರೆ, ಏನು ಆತ್ಮ ಕೊಟ್ಟಿದ್ದಾರೆ, ದೇವರು ಒಂದು ದೇವ್ರನ್ನ ತಂದೆ ಅಂತ ಕರೀದಿಕ್ಕೆ ಇದು ನಮ್ಗೆ ಏನು ಮಾಡಿ ಅಥಾರಿಟಿ ನಮಗೆ ಕೊಟ್ಟಿದ್ದಾರಂತೆ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ.
ಆದರೆ ಈ ಸಂಬಂಧದಲ್ಲಿ ವಾಕ್ಯದ ಯಾವುದೇ ಅರ್ಥದಲ್ಲಿ ಪವಿತ್ರಾತ್ಮನನ್ನು ತಂದೆಯ ಮತ್ತು ಮಗನಿಂದ ಬೇರೆಯಾದ ಒಬ್ಬ ವ್ಯಕ್ತಿಯನ್ನಾಗಿ ಮಾಡುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ಪವಿತ್ರಾತ್ಮವು ಅವರೆಲ್ಲರ ಮೇಲೆ ಇಳಿದು ಬಂತು ಎಂಬ ಸತ್ಯವು ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಲ್ಲ, ಅದು ಪ್ರಭಾವವು ಒಬ್ಬ ವ್ಯಕ್ತಿಯಿಂದ ಹೊರಟು ಬಂದ ಶಕ್ತಿಯಾಗಿದೆ ಮತ್ತು ಇದು ದೇವರ ಪ್ರಭಾವವೂ ಶಕ್ತಿಯೂ ಆಗಿದ್ದು ಆತನ ನೂತನ ಮಕ್ಕಳಲ್ಲಿ ಮತ್ತು ಅವರ ಮೇಲೆ ಪ್ರಯೋಗಿಸಲ್ಪಟ್ಟಿತು ಎಂಬ ಅಭಿಪ್ರಾಯವನ್ನುಂಟು ಮಾಡುತ್ತದೆ. ಇನ್ನೂ ಮುಂದುವರೆದು ಇದು ಅಪೊಸ್ತಲರ ವಿವಿಧ ಶಕ್ತಿ ಮತ್ತು ತಲಾಂತುಗಳು ಈ ಪ್ರಭಾವದಿಂದ ಉಜ್ಜೀವಿಸಲ್ಪಟ್ಟವು, ಚುರುಕುಗೊಳಿಸಲ್ಪಟ್ಟವು ಮತ್ತು ವಿಸ್ತಾರಗೊಂಡವು ಎಂಬುದಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಕರ್ತನಾದ ಯೇಸುವು ಇಲ್ಲಿ ತನ್ನ ಜನರಿಗೆ ವರಗಳನ್ನು, ಪವಿತ್ರಾತ್ಮ ವರಗಳನ್ನು ನೀಡಿದನೆಂದು ಅಪೊಸ್ತಲನು ವಿವರಿಸುತ್ತಾನೆ. ಎಫೆಸ 4:8, ಕೀರ್ತನೆ 68:18 ನೋಡಿರಿ. ಆತನ ಸ್ವಂತ ಜೀವದ ಮಹಾದಾನವನ್ನು ಈಗಾಗಲೇ ನೀಡಲಾಗಿದೆ ಮತ್ತು ಆ ಮೂಲಕ ಸಮಸ್ತ ಲೋಕದ ವಿಮೋಚನಾ ಸ್ಥಾಪನೆಯ ಬೆಲೆಯನ್ನು ತೆತ್ತಾಗಿದೆ. ಈಡು ಬಲಿಯಿಂದ ವಿಮೋಚನೆ ಹೊಂದಿದ ಅಸಂಖ್ಯಾತರಲ್ಲಿ ಒಂದು ಭಾಗವಾದ ಚಿಕ್ಕ ಹಿಂಡು ವಿಶೇಷವಾಗಿ ಕ್ರಿಸ್ತನಿಗೆ ಆತನ ಜೊತೆವಾರಸುದಾರರಾಗಿ ಮತ್ತು ಆತನ ರಾಜ್ಯದಲ್ಲಿ ಆತನ ಸಂಗಡಿಗರಾಗಿ ನೀಡಲ್ಪಡುವವರಾಗಿದ್ದಾರೆ. ಈ ಚಿಕ್ಕ ಹಿಂಡಿನ ಆಯ್ಕೆಯು ಈಗಾಗಲೇ ಆರಂಭವಾಗಿದೆ ಮತ್ತು ಪಂಚಾಶತಮದ ದಿನದಲ್ಲಿ ದೈವಾಶೀರ್ವಾದಕ್ಕಾಗಿ ಕಾದುಕೊಂಡಿದ್ದಂತೆ ಇವರುಗಳೂ ಸಹ ಕಾಯುತ್ತಿದ್ದಾರೆ. ಅವರ ಮಾನ್ಯತೆಯ ಸಮಯ ಇದೀಗ ಬಂದಿದೆ. ಇಲ್ಲಿ ತಂದೆಯಾದ ದೇವರು ಆತನ ಪವಿತ್ರಾತ್ಮನ ಪಾಲು ಕೊಡುವಿಕೆಯ ಪ್ರಭಾವ ಮತ್ತು ಶಕ್ತಿಯನ್ನು ಕ್ರಿಸ್ತನ ಸಭೆಯನ್ನು ಮಾನ್ಯ ಮಾಡಿದ್ದಾನೆ ಎಂಬುದರ ಅರ್ಥವು ವಿಶ್ವಾಸಿಗಳ ಸಂಧಾನ ಎಂಬ ಅಭಿಪ್ರಾಯವನ್ನು ನೀಡುತ್ತದೆ. ಆದುದರಿಂದ ಇನ್ನು ಮೇಲೆ ಅವರನ್ನು ಪಾಪಿಗಳೆಂದಾಗಲಿ, ಅನ್ಯರೆಂದಾಗಲಿ ಅಥವಾ ಸೇವಕರೆಂದಾಗಲಿ ನಡೆಸಿಕೊಳ್ಳುವುದಿಲ್ಲ. ಈಗ ಅವರು ದೇವರ ಮಕ್ಕಳಾಗಿ ಪರಲೋಕದ ವರಗಳಲ್ಲಿ ಪಾಲುದಾರರಾಗಿದ್ದಾರೆ. ಪವಿತ್ರಾತ್ಮನು ಅದರ ಬುಗ್ಗೆ ಅಥವಾ ಮೂಲನಾದ ತಂದೆ ದೇವರಿಂದ ಉಕ್ಕುವ ಪವಿತ್ರ ಪ್ರಭಾವವು ಪವಿತ್ರ ಶಕ್ತಿಯಾಗಿ ಸುರಿಸಲ್ಪಡುತ್ತದೆ ಎಂಬುದಾಗಿ ನಮಗೆ ತಿಳಿಸಲ್ಪಟ್ಟಿದೆ. ಪರಂತು ದೇವರ ಪ್ರತಿಯೊಂದು ಆಶೀರ್ವಾದವು ನಮಗೆ ದೊರೆಯುವ ಮತ್ತು ಮುಂದೆಯೂ ದೊರೆಯಲಿರುವ ಆತನ ಗೌರವಾನ್ವಿತ ಪ್ರತಿನಿಧಿಯಾದ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಯುಕ್ತವಾಗಿ ದೊರೆಯುತ್ತದೆ.
ಓಕೆ ಥ್ಯಾಂಕ್ ಯು ಸರ್. ನೋಡ್ಬೇಕಾದ್ರೆ ಅಪೊಸ್ತಲ ಕೃತ್ಯಗಳಲ್ಲಿ ನಾವೇನಪ್ಪ ನೋಡ್ತೀವಿ ಎರಡನೇ ಅಂತ ದೇವರು ತನ್ನ ಪವಿತ್ರಾತ್ಮ ಮಾಡೋ ಸಭೆ ಮೇಲೆ ಸೂಚಿಸಿದ್ರು ಅಂತ ಹೇಳ್ತಾರೆ. ಇದು ಯಾವ ಒಂದು ಪ್ರವಾದನೆಯ ಮಾತಿನ ನೆರವೇರಿಕೆ ಅಂತಂದರೆ ಯೋವೇಲ್ ಎರಡನೇ ಅಧ್ಯಾಯದಲ್ಲಿ ಅಂತ್ಯದಿಂದಲೇ ಏನು ಮಾಡ್ತೀನಿ, ನನ್ನ ಆತ್ಮವನ್ನು ಎಲ್ಲ ಮನುಷ್ಯರ ಮೇಲೂ ಸುರಿಸ್ತೀನಿ, ನನ್ನ ದಾಸ ದಾಸಿಯರ ಮೇಲೆ ಕೂಡ ಏನು ಮಾಡ್ತೀನಿ ನಾನು ಸುರಿಸ್ತೀನಿ ಅಂತ ಹೇಳ್ತಾರೆ ಅದರ. ಸೊ ಆ ಒಂದು ಪ್ರವಾದನೆ ಮಾತ್ರ ನೆರವೇರಿಕೆ ಇದನ್ನ ಅಪೊಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯದಲ್ಲೇ ಬರ್ತಾರೆ ಪೂರ್ತಿಯಾಗಿ ಓದ್ದು ಅಂತಾರೆ ಅದರ. ಸರಿ, ಇಲ್ಲಿ ದೇವರು ಪವಿತ್ರಾತ್ಮನ ಸುರಿಸಿದ್ರು ಅಂದರೆ ಅರ್ಥ ಏನು? ಹಾಗಂತಂದ್ಬಿಟ್ಟು ದೇವರು ಏನೋ ಒಂದು ವ್ಯಕ್ತಿನ ಅವ್ರ ಮೇಲೆ ಬಿಟ್ರಾ, ಅವ್ರ ವ್ಯಕ್ತಿ ಬಂದು ಇವ್ರ ಮೇಲೆ ಸುರಿದ್ರಾ, ಅವ್ರು ಊಯಿದ್ರಾ, ಅವ್ರು ಬಿತ್ಕೊಂಡ್ರಾ, ಅವ್ರನ್ನ ತುಂಬ್ಕೊಂಡ್ಬಿಟ್ರಾ ಅಂತಂದರೆ ಖಂಡಿತವಾಗೂ ಇಲ್ಲ ರೀ ಅದರ. ನೋಡ್ರಿ, ಯಾವುದೋ ಒಂದು ವಸ್ತುನ ಸುರಿತೀರಿ ಅಂತ ಹೇಳ್ಬೇಕಾದ್ರೆ ನಮಗೆ ಅದರಲ್ಲಿ ಬಹು ಸ್ಪಷ್ಟವಾಗಿ ಅರ್ಥ ಏನು, ಸಹಜ ಜ್ಞಾನ ಅನ್ನೋ ಕಾಮನ್ ಸೆನ್ಸ್ ಏನು ಹೇಳ್ತಾರೆ ಅಂದರೆ ಇದು ಖಂಡಿತವಾಗೂ ಒಂದು ವ್ಯಕ್ತಿಯಾಗಲಿ ಏನ್ರಿ ಒಂದು ವಸ್ತುವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಏನಂತ ನಮಗೆ ನಮಗೆ ಕಾಮನ್ ಸೆನ್ಸ್ ಹೇಳ್ತಾರೆ ಅದರ. ಇವಾಗ ಏನ್ರಿ ಒಂದು ಪ್ರಾಣಿನ ತಗೊಳ್ರಿ ಅಂತೀರಿ ಅದರ, ಆ ಪ್ರಾಣಿನ ಸುರಿಸೋದಕ್ಕಾಯ್ತದ? ಬಿಸಾಕ್ಬೋದು, ಎತ್ತಾಕ್ಬೋದು, ಸುರಿಸೋದಕ್ಕೇನಾಗಲ್ಲ, ಆಗಲ್ಲ ಇವಾಗ. ಅದೇ ಥರ ಮಕ್ಕಳನ್ನ ಸುರಿಸೋದಕ್ಕಾಯ್ತದ? ಮಕ್ಕಳನ್ನ ಏನು ಮಾಡ್ಬೋದು, ಎತ್ತಿ ಜಿಗಿಸ್ಬೋದು ಅದರ, ಏನ್ರಿ ಎತ್ತಿ ಜಂಪ್ ಮಾಡಿಸ್ಬೋದು ಅದರ, ಇದೆಲ್ಲ ಮಾಡ್ಬೋದು ಹೊರತು ಅದರ ಸುರಿಸೋದಿಕ್ಕೆ ಆಗೋದಿಲ್ಲ. ಸುರಿಸೋ ಅಂಥದ್ದು ಏನಾಗಿರಬೇಕು ಅಂತಂದರೆ, ಏನ್ರಿ ಅದು ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಏನಾಗಿರ್ಬೇಕು ಫಸ್ಟು ಇರಬೇಕು ಅದರ, ಅಥವಾ ಅದೇನೋ ಒಂದು ಶಕ್ತಿ ಏನಾಗಿರಬೇಕು ಇರಬೇಕು ಅಲ್ವರ. ಇವೆರಡರಲ್ಲಿ ಯಾವುದೋ ಒಂದು ಇದ್ರೆ ಮಾತ್ರ ಅದನ್ನು ಸುರಿಸೋದಿಕ್ಕೆ ಸಾಧ್ಯ. ಅದರ ಲಿಕ್ವಿಡ್ ಏನು ಮಾಡ್ಬೋದು ನಾವು ಸುರಿಬೋದು, ಪವರ್ ಅದರ ಏನ್ರಿ ಕಣ್ಣು ಕಾಣಿಸಿದ ಅದ್ಭುತವಾದ ಶಕ್ತಿ, ಅದನ್ನ ಏನು ಮಾಡೋದು ಸುರಿಸ್ಬೋದು. ಅದರ ಇವಾಗ ಏನ್ರಿ ನಾವು ಇದು ನೋಡ್ತಿಲ್ಲ ಎಲೆಕ್ಟ್ರಿಸಿಟಿ ಅವರ ಏನ್ರಿ, ಎಲೆಕ್ಟ್ರಿಸಿಟಿ ಏನಾಗ್ತಾ ಇದೆ ಫ್ಲೋ ಆಗ್ತಾ ಇದೆ ಅಂತ ಹೇಳ್ತಾರೆ, ಅದರ ಎಲೆಕ್ಟ್ರಿಸಿಟಿ ಲೀಕ್ ಆಗ್ತಾ ಇದೆ ಅಲ್ಲರ, ಎಲೆಕ್ಟ್ರಿಸಿಟಿ ಏನಾಗ್ತಾ ಇದೆ ಸುರಿತಾ ಇದೆ ಅಂತ ನಾವು ಏನು ಮಾಡ್ತೀವಿ ಹೇಳ್ತಾರೆ, ಏನು ಸುರಿತಾ ಇದೆ ಅಂತ ಅರ್ಥ. ಒಂದು ಕಣ್ಣು ಕಾಣಿಸ ಅದ್ಭುತವಂತ ಶಕ್ತಿ ಏನಾಗ್ತಿದೆ ಅದು ಲೀಕ್ ಆಗ್ತಾ ಇದೆ ಅಂತ ಅರ್ಥ ಅದರ. ಅದೇ ರೀತಿ ನೋಡ್ಬೇಕಾದ್ರೆ ಇಲ್ಲಿ ದೇವರು ತನ್ನ ಪವಿತ್ರಾತ್ಮನ ಸುರಿಸಿದ್ರು ಅಂತಂದ್ರೆ ತನ್ನ ಕಣ್ಣು ಕಾಣಿಸಿದ ಅದ್ಭುತವಂತ ಶಕ್ತಿ ನೇಮ ಸುರಿಸಿದ್ರು. ಅವ್ರು ಸುರಿಸ್ಬೇಕಾದ್ರೆ ಯಾರು ನೋಡಿದ್ರ ಯೋಚನೆ ಮಾಡಿ ಅಲ್ಲಿ ಎಷ್ಟು ಜನ ಇದ್ರು, 17 ಏನ್ರಿ ಪ್ರಾಂತ್ಯಗಳಿಂದ ಬಂದಿರೋಂಥ ಜನಗಳು, 3,000 ಜನ ಕನ್ವರ್ಟ್ ಆಗೋರೆ ಏನು, ಎಷ್ಟು ಎಷ್ಟು 1,000 ಜನ ಇದ್ದಿರ್ಬೇಕಾಗ್ರೆ, ಮೋರ್ ದಿನ ಅದರ ಮೋರ್ ದೆನ್ ಇಯರ್ಲಿ ಅಪ್ ಟು 1,00,000 ಇರಬೇಕು. ಅಷ್ಟು ಜನಗಳ ಮುಂದೆ ದೇವರು ಪವಿತ್ರ ಮೇಲೆ ಆಗಿ ಓಪನ್ ಮಾಡಿ ಟಕ್ ಅಂತ ಮೇಲ್ಗಡೆ ಏನು ಮಾಡಿದ್ರು ಅವ್ರನ್ನ ಸುರಿಸ್ಬಿಟ್ರ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಅಂದರೆ. ಇಲ್ಲ ರೀ, ಇದು ಕಣ್ಣು ಕಾಣಿಸಿದಂಥ ಒಂದು ಅದ್ಭುತವಂತ ಶಕ್ತಿ. ಸರಿ, ಇದೇನಪ್ಪ ಇದು ಅಂತಂದರೆ, ಇದು ದೇವರು ಪರಲೋಕದಿಂದ ತನ್ನ ಮಕ್ಕಳಿಗೆ ಕೊಟ್ಟಂಥ ಗಿಫ್ಟ್. ಎಲ್ಲಿದೆ ವಾಕ್ಯ ನೋಡಿ, ಓದನ ಎಫೆಸ್ಯ ಬರೆದಂಥ ಪತ್ರಿಕೆ 4:8, ಎಫಿಷಿಯನ್ಸ್ 4:8 ಶಾಂತಮಷ್ಟ ಓದ್ತೀರಾ? ಎಫಿಷಿಯನ್ಸ್ ಫೋರ್ ಏಟ್ ಹಾಂ ಎಫೆಸ್ಯ ಬರೆದ
ಆತನು
ಪತ್ರಿಕೆ ಓದಿ.
ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ ಬಹು ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು.
ನೋಡ್ರ ಏನ್ ಮಾಡೋರು ಯೇಸು ಕ್ರಿಸ್ತು ವರ್ಣನ ಹೊಂದಿದ ಮೇಲೆ ಏನ್ರಿ ಅನೇಕ ಕರ್ಕೊಂಡು ಹೋಗ್ಬಿಟ್ಟು ಹೆಂಗೆ ಹೋಗ್ಬಿಟ್ರಂತೆ, ಗಿಫ್ಟ್ ಹೋಗ್ಬಿಟ್ರಂತೆ ಅಲ್ವರ. ಏನ್ರಿ ಉನ್ನತ ಸ್ಥಾನಕ್ಕೆ ಏರಿ ತಾನು ಜಯಿಸಿದ ಬಹುಜನರನ್ನು ಸೇರಿಸಿ ಏನು ಕೊಟ್ರಂತೆ, ಗಿಫ್ಟ್ ಕೊಟ್ರಂತೆ. ಏನು ತಾನು ಜಯಿಸಿದಂಥ ಬಹುಜನರನ್ನು ಯಾರೋ ಹೇಳ್ರಿ, ಯಾರೋ ಯೇಸು ಕ್ರಿಸ್ತು ಯಾರನ್ನ ಜಯಿಸಿದ್ರ ಏರಿದ ತಾನು ಜಯಿಸಿದ ಬಹುಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಏನ್ರಿ ಮನುಷ್ಯರುಗಳಿಗೆ ದಾನವನ್ನು ಕೊಟ್ರಂತೆ. ಏನಿದ ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಯೇಸು ಕ್ರಿಸ್ತ ಏನು ಕೊಟ್ರಂತೆ, ಗಿಫ್ಟ್ಗಳು ಕೊಟ್ರಂತೆ. ಯಾರಿದು ಇದಕ್ಕೇನು ಗೊತ್ತಾ ಹೇಳ್ತಾರೆ ಕೆಲವು ಜನ ಅಂದ್ರೆ ಏನು ಬ್ಯಾಬಿಲೋನಲ್ಲಿ ತಪ್ಪಾದ ಉಪದೇಶ ಏನು ಹೇಳ್ತಾರೆ ಅಂದರೆ, ಎಲ್ಲ ಏನಾಗಿದ್ರು ಸತ್ತೋಗ್ಬಿಟ್ಟಿದ್ರಲ್ಲ ಯೇಸು ಕ್ರಿಸ್ತು, ಸತ್ತೋಗಿರೋದನ್ನೆಲ್ಲ ಸೆರೆ ಹಿಡ್ಕೊಂಡು ಹೋಗ್ಬಿಟ್ರು, ಎಲ್ಲಿ ಹೋಗ್ಬಿಟ್ರು ಪರಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಎಲ್ಲ ಪಿತೃಗಳು ಯೇಸು ಕ್ರಿಸ್ತ ಜೊತೆಗೆ ಹಂಗೇ ಪರಲೋಕಕ್ಕೆ ನಂಬಿಟ್ರು, ಹಂಗೇ ಒಯ್ಲ್ಪಟ್ಬಿಟ್ರು ಅಂತ ಹೇಳ್ತಾರೆ ಅಲ್ದರ. ಆ್ಯಕ್ಚುಲಿ ಯೇಸು ಕ್ರಿಸ್ತು ಎಲ್ಲನೂ ಪರಲೋಕ ಕೊಂಡು ಹೋಗ್ಬಿಟ್ರ, ಸತ್ತವರೆಲ್ಲ ಸಮಾಧಿ ಇಲ್ದಿರೋರು ಎಲ್ಲನೂ ಪರಲೋಕ ಕೊಂಡು ಹೋಗ್ಬಿಟ್ರ ಯೇಸು ಕ್ರಿಸ್ತು?
ಇಲ್ಲ ಬ್ರದರ್, ಇಲ್ಲ.
ಇಲ್ಲ. ಹೆಂಗೆ ಹೇಳ್ತೀರಾ ಇಲ್ಲ ಅಂತ? ನಿಮ್ಗೆ ಏನೈತೆ ಪ್ರೂಫ್ ಇದೆಯಾ? ನೀವು ನೋಡ್ಕೊಂಡ್ರ
ಪರಲೋಕದಿಂದ ಬಂದಾರ ಅವ್ರೊಬ್ಬರೇ, ಮತ್ತೆ ಪರಲೋಕ ಹೋದಾರ ಅವ್ರೊಬ್ಬರೇ, ಮತ್ತೆ ಯಾರು ಹೋಗಿಲ್ಲ.
ಅದಾಗಿದ ಮೇಲೆ ಹೇಳದಿದು, ಅದಕ್ಕೇನು ಹೇಳ್ತೀರಾ? ಅದಕ್ಕೆ ಏನು ಹೇಳಬೇಕು ಅಂದರೆ ಹೇಳ್ಕೊಡ್ತೀನಿ ಕೇಳಿ. ಅಪೊಸ್ತಲ ಕೃತ್ಯಗಳು 2:34 ರೀ, ಅಪೊಸ್ತಲ ಕೃತ್ಯಗಳು 2:34.
ಓದ್ಲಾ ಬ್ರದರ್.
ಓದ್ರಿ ಓದ್ರಿ. ಹ್ಞೂ
ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ, ದಾವಿದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ, ತಾನೇ.
ನೋಡ್ರ ಇಲ್ಲೇ ಐತಂಡಿ ಪ್ರೂಫ್ ಅಲ್ರ. ಪಿತೃಗಳೆಲ್ಲ ಪರಲೋಕಕ್ಕೆ ಹೋಗ್ಬಿಟ್ರು ಅಂತ ಯಾರೋ ಹೇಳ್ದ ಅಂತಂದ್ರೆ ಈ ವಾಕ್ಯನ ತೆಗೆದು ನೋಡಿಸ್ಬೇಕು. ಪವಿತ್ರ ಆತ್ಮ ಕೊಟ್ಟಿದ ಮೇಲೆ ಏನು ಹೇಳ್ತಿದೆ ವಾಕ್ಯದಲ್ಲಿ, ದಾವಿದ್ ಎಲ್ಲಿಗೆ ಹೋಗಿಲ್ವಂತೆ.
ಆಕಾಶಕ್ಕೆ
ನೋಡ್ರ ದಾವಿದ್ ಪರಲೋಕಕ್ಕೆ ಏನಾಗಿಲ್ವಂತೆ, ಏ ಹೋಗ್ಲಿಲ್ವಂತೆ ಅಲ್ರ. ಇನ್ನೊಂದು ವಾಕ್ಯ ಓದ್ರಿತೀನಿ ಇಲ್ಲಿ, ಅಪ್ಪು 2 ಪೇತ್ರ 3:4 ಓದ್ರಿ ಯಾರಾದ್ರು. 2 ಪೇತ್ರ 3:4 ಓದಿ ಮೋಹನ್ ಬ್ರದರ್, ನೀವೇ ಓದ್ರಿ 2 ಪೇತ್ರ 3:4.
ಹಾ ಬ್ರದರ್,
ಹಾಂ
2 ಪೇತ್ರ 3:4.
ಹ್ಞೂ
ಆತನು ಪ್ರತ್ಯಕ್ಷ ವಿಷಯವಾದ ವಾಗ್ದಾನವು ಏನಾಯಿತು? ನಮ್ಮ ಪಿತೃಗಳು ನಿದ್ರೆ ಹೋದ ದಿನದ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದಿದ್ದುದು ಹಾಗೆ ಇರುತ್ತದಲ್ಲ ಎಂದು
ಪಿತೃಗಳೆಲ್ಲ ಏನು
ಹೇಳುವರೆಂಬುದಾಗಿ
ಮಾಡೋರಂತೆ,
ನೀವು
ಪಿತೃಗಳೆಲ್ಲ ಏನು ಮಾಡ್ತಾವ್ರೆ ನಿದ್ರೆ
ನಿದ್ರೆ
ಮಾಡುತ್ತೆ,
ಮಾಡುತ್ತೆ
ನಿದ್ರೆ ಹೋಯ್ತಾ ಅವನಿಗೆ, ನಿದ್ರೆ ಹೋದ ಕಾಲದಿಂದಲೂ ಇದುವರೆಗೂ. ಆಣೆ ಇನ್ನು ನಿದ್ದೆ ಹೊಡಿತಾನೆ ಅವ್ರೆ ಅಲ್ವರ, ಯಾರನ್ನು ಏಸು ಕ್ರಿಸ್ತು ಪರಲೋಕ ಹೋಗಿಲ್ಲ. ಏನಪ್ಪಾ ಅಂದ್ರೆ ಅರ್ಥ ಎಪಿಸೋಡ್ ಹೇಳ್ಬೇಕಾರೆ, ಏನ್ರಿ ಸೆರೆ ಹಿಡಿದವ್ರನ್ನ ಇದು ಮಾಡಿದ್ರು ಅಂತಂದ್ರೆ ಎಲ್ಲ ಇವತ್ತು ಮರಣದ ಸೆರೆ ಮೇಲೆ ಇದ್ದಾರೆ. ಏಸು ಕ್ರಿಸ್ತು ಈಡ್ ಬಲಿ ಕೊಟ್ಟು ಏನ್ ಮಾಡಿದ್ರು ಆ ಸೆರೆಯಲ್ಲ ನಿವಾಸಿಗಳಿಗೆಲ್ಲ, ಏನ್ ಮಾಡಿದ್ರು ಏನ್ ಮಾಡಿದ್ರು
ಬಿಡುಗಡೆ ಮಾಡಿದ್
ಬಿಡುಗಡೆ
ಬಿಡುಗಡೆ
ಮಾಡಿದ್ರು ಅಂದ್ರೆ ಏನೋ ಜೈಲಿಂದ ಬಿಡಿಸ್ಬಿಟ್ರ ಹೊರಗಡೆ ಬಂದ್ಬಿಟ್ರ.
ಇದ್ದಾರೆ ಅವ್ರು, ಈಗ ಹೊಳ್ಳಿ ಬಂದ್ ಅವ್ರು ನೆಪಿಸ್ಬೇಕು.
ಹಾ ಏನ್ ಕೊಟ್ಟ ಗೊತ್ತಾ, ಬೇಲ್ ಕೊಟ್ಟವ್ರೆ, ಇನ್ನ ಜೈಲಿಂದ ಏನಾಗಿಲ್ಲ ಅವನ್ನ ಹೊರಗಡೆ ಬಿಟ್ಟಿಲ್ಲ ಅಲ್ವರ, ಎಲ್ಲರಿಗೂ ಬೇಲ್ ಕೊಟ್ಬಿಟ್ಟವ್ರೆ ಯೇಸು ಕ್ರಿಸ್ತು ಜೈಲಲ್ಲಿರೋ ಖೈದಿಗಳಿಗೆಲ್ಲರಿಗೂ. ಆದ್ರೆ ಆ ಜೈಲಿನ ಖೈದಿಗಳು ಹೊರಡೆ ಬರಬೇಕು ಅಂದ್ರೆ ಒಂದು ಟೈಮ್ ಇದೆ. ಆ ಟೈಮ್ ಯಾವ್ದಪ್ಪ ಅಂದ್ರೆ ಏನ್ರಿ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಸಭೆಯೆಲ್ಲ ಕಂಪ್ಲೀಟ್ ಆಗಿದ್ಮೇಲೆ ತರುವಾಯ ಏನ್ರಿ ಇವರೆಲ್ಲ ಪುನರುತ್ಥಾನ ಆಗ್ಬಿಡೋದು, ಅಲ್ಲಿವರೆಗೂ ಯಾರೂ ಎದ್ದು ಬರೋದಿಲ್ಲ ಅಲ್ವರ. ಆಯ್ತಪ್ಪ ಸರಿ, ಹಾಗಾದ್ರೆ ಗಿಫ್ಟ್ ಕೊಟ್ರಲ್ಲ, ಇದೇನು ಗಿಫ್ಟು? ಹಾಂ ಏನು ಗಿಫ್ಟು? ಪರಲೋಕದಿಂದ ನಮ್ಗೆ ಕೊಟ್ಟಿರೋಂಥ ಗಿಫ್ಟ್ ಹೇಳ್ರಿ, ಏನು ಅದಕ್ಕೆ ಏನು ಗಿಫ್ಟು?
ಪವಿತ್ರಾತ್ಮ ಬ್ರದರ್,
ಪವಿತ್ರಾತ್ಮ, ಗುಡ್ ಓಕೆ, ಅದು ಗಿಫ್ಟೇ. ಅದಕ್ಕಿಂತ ಮುಂಚೆ ಒಂದು ಗಿಫ್ಟ್ ಕೊಟ್ರಿ, ಏನು ಗಿಫ್ಟ್ ಅದು? ಫಸ್ಟ್ ಹಾಂ ಹೇಳಿ ದೀಪ ಸರ್. ಹಾಂ ಯೇಸು ಕ್ರಿಸ್ತನ ಮುಖಾಂತರ ಈಡು
ನೀತಿವಂತರ ಅಂತ ಗಿಫ್ಟ್ ಕೊಟ್ರ ಬ್ರದರ್.
ಅಲ್ವರ ಈಡು ಬಲಿ, ಈಡು ಮುಖಾಂತರ ಏನ್ರಿ ನೀತಿವಂತರು. ರೋಮಾಪುರದಲ್ಲಿ 6ನೇ ಅಧ್ಯಾಯ 23ನೇ ವಾಕ್ಯ, ರೋಮನ್ 6:23.
ಬದಲ ಬ್ರದರ್,
ಹೌದ್ರಿ ಬ್ರದರ್.
ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ.
ನೋಡ್ರ ದೇವರ ಉಚಿತಾರ್ಥ ವರ ಏನಪ್ಪ, ಏನು ಉಚಿತಾರ್ಥ ವರ? ಫ್ರೀ ಗಿಫ್ಟ್, ದುಡ್ಡು ಕೊಡ್ಬೇಕಾ ಗಿಫ್ಟ್ಗೆ? ಏನದು ಉಚಿತಾರ್ಥ ವರ?
ಅಮರತ್ವ ನಿತ್ಯ ಜೀವ.
ಹಾ ಪಾಪ ಕ್ಷಮಾಪಣೆ ಅಲ್ವರ, ಅದಾಗಿ ಮೇಲೆ ನೀವು ಹೇಳಿದೆಲ್ಲ ಬರ್ತಾರೆ ಬಿಡ್ರಿ, ಇಲ್ಲ ಅಂತಿಲ್ವೇ ಇಲ್ಲ. ನಮ್ಮ ಪಾಪ ಕ್ಷಮಾಪಣೆ, ನಿತ್ಯ ಜೀವ, ಪರಲೋಕ ರಕ್ಷಣೆ, ಅಫ್ಕೋರ್ಸ್ ಇದೆಲ್ಲ ಫ್ರೀ ಆಗಿ ಕೊಟ್ಟಿರೋದು ರೀ ನಮಗೆ. ನಮ್ಗೇನೋ ಒಳ್ಳೆ ಕೆಲಸದಿಂದ ಕೊಟ್ಟಾರೆ ಇವನ್ನೆಲ್ಲ ಅದರ ನೋಡ್ರಿ ಇದ್ದೀನಿ. ಫಸ್ಟ್ ಕೊಟ್ಟಿದ್ದು ಏನಪ್ಪ ಅಂದರೆ ನಮ್ಮ ಫರ್ಗಿನೆಸ್ ಆಫ್ ಸಿನ್ಸ್, ನಮ್ಮ ಪಾಪನೆಲ್ಲ ದೇವ್ರು ಏನು ಮಾಡೋರು ಅಲ್ಲಿ ಆ ಪಾಪನೆಲ್ಲ ಕ್ಷಮಿಸ್ಕೊಂಡಿದ್ದೀನಿ. ಇದು ಗ್ರೇಟೆಸ್ಟ್ ಗಿಫ್ಟ್ ರೀ ಅದರ. ಆಮೇಲೆ ಏನಪ್ಪ ನೆಕ್ಸ್ಟು ಗಿಫ್ಟ್ ಏನ್ರಿ? ಪವಿತ್ರಾತ್ಮ, ಅದರ ಪಾಪಿಗಳಿಗೆ ಪರಿಶುದ್ಧವಾಗಿರೋಂಥ ಆತನ ಒಂದು ಶಕ್ತಿ ನಮಗೆ ಕೊಡೋದು ಏನ್ರಿ ಇದು? ಪವಿತ್ರ ಆಗಿರೋಂಥ ಆತ್ಮ ಅಲ್ದರ. ಆಮೇಲೆ ನೆಕ್ಸ್ಟ್ ಏನ್ರಿ? ಹಾಂ ನಮಗೆ ಪರಲೋಕ ರಕ್ಷಣೆ ಕೊಟ್ಟಿರೋದು ಅದರ, ಅದು ನಮಗೆ ಕೊಡೋಂಥದ್ದು ಏನೋ ಇದೆಯಾ ರೂಲ್ಸು? ನಾವು ಅದಕ್ಕೆ ಯೋಗ್ಯರಾ? ಹಾಂ ನಮ್ಗೆ ಕೊಡಲೇಬೇಕು ಅಂತೇನೋ ಇದೆಯಾ ಅದು?
ಇಲ್ಲ ಬ್ರದರ್,
ಹಾಂ ಏನೂ ಇಲ್ಲ,
ಯೋಗ್ಯರಿಲ್ಲ ನಾವು ಅದಕ್ಕೆ.
ಹಾಂ ನಾವು ಯೋಗ್ಯರಲ್ಲ, ಕೊಡಲೇಬೇಕು ಅಂತೇನೋ ಇದೆಯಾ? ಹಾಂ ನಾ ದೇವತಾ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಯಾಕೆ ಕೊಟ್ಟಿಲ್ಲ ನಾನು ಕೊಡು ಅಂತ ಹೇಳೋಕ್ಕಾಯ್ತದಾ? ಏನು ಹೇಳೋಕ್ಕಾಗಲ್ಲ ರೀ, ದೇವರಿಷ್ಟ ಕೊಟ್ಟರೆ ಕೊಡ್ಬೋದು, ಕೊಡದ್ರೆ ಇರ್ಬೋದು ಅದರ. ನಾಳೆ ಕೂಡ ನಾವು ಯೋಗ್ಯವಾಗಿದ್ದೀವಿ ನಾನು ಪ್ರೈಸ್ ಕೊಡಲ್ಲ ಅಂದರೆ ನಾವೇನು ಫೈಟ್ ಮಾಡೋಕ್ಕಾಯ್ತದಾ? ರೂಲ್ಸ್ ಇದೆಯಾ? ಇಲ್ಲ ರೀ, ಅದು ಫ್ರೀ ಗಿಫ್ಟು. ಇದನ್ನೆಲ್ಲ ಏನು ಮಾಡೋರಪ್ಪ ಯೇಸು ಕ್ರಿಸ್ತು ಅಂತಂದರೆ ತನ್ನ ಪುನರುತ್ಥಾನ ಮುಖಾಂತರ ಸಭೆಗೆ ಏನು ಮಾಡಾರೆ ಇವನ್ನೆಲ್ಲ ಕೊಟ್ಟಾರೆ. ಈ ಒಂದು ಕೊಟ್ಟಿದ್ದೀನಿ ಇವೆಲ್ಲ ನಾನು ನಿಮಗೆ ಕೊಡ್ತೀನಿ ಅಂತ ಪ್ರೂವ್ ಮಾಡೋದಕ್ಕೋಸ್ಕರನೇ ದೇವರು ಪರಲೋಕದಿಂದ ಏನು ಸುರಿಸಿರೋದು ಪವಿತ್ರ ಆತ್ಮನ ನಮ್ಗೆ ಏನು ಮಾಡಿರೋದು ಮುದ್ರೆಯಾಗಿ ಸುರಿಸಿರೋದು ಆ್ಯಸ್ ಎ ಗ್ಯಾರಂಟಿ. ಏನಪ್ಪ ನಾನು ನಿಮಗೆಲ್ಲ ಏನೆಲ್ಲ ಪ್ರಾಮಿಸ್ ಮಾಡಿದ್ದೀನೋ ಅದೆಲ್ಲ ಖಂಡಿತವಾಗಿ ಏನು ಮಾಡ್ತೀನಿ ನಿಮಗೆ ಅದು ನೆರವೇರಿಸ್ತೀನಿ ಅಂತನ್ಬಿಟ್ಟು. ಓಕೆನ್ರಾ ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫು ಯಾರು ಓದ್ತೀರಾ? ಯಾರ ಹತ್ರ ಬುಕ್ಗಳಿದೆ? ಯಾರ ಹತ್ರ ಬುಕ್ ಇದೆ?
ನಾನು ಓದ್ಲ ಬ್ರದರ್.
ಹಾಂ ಅಮೃತ ಓದಮ್ಮ.
ಅಪೊಸ್ತಲನಾದ ಪೇತ್ರನು ಪವಿತ್ರಾತ್ಮ ಸ್ಫೂರ್ತಿಯಿಂದ ಮಾತನಾಡುತ್ತಾ ನಮಗೆ ಈ ಬಗ್ಗೆ ವಿವರಗಳನ್ನು ನೀಡುವವನಾಗಿ, ಪವಿತ್ರಾತ್ಮನು ತಂದೆಯದು ಮತ್ತು ಮಗನದು, ಆತನು ಯೇಸು ಕ್ರಿಸ್ತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಅಪೊಸ್ತಲ ಕೃತ್ಯ 2:33 ಎಂದಿದ್ದಾನೆ. ಅದೇ ಪ್ರಕಾರವಾಗಿ ಪವಿತ್ರಾತ್ಮನ ದೀಕ್ಷಾಸ್ಥಾನದ ಬಗ್ಗೆ ಹೆಚ್ಚಾದ ಒತ್ತಡ ಇರುವುದಿಲ್ಲ. ಇದು ಸಭೆಯ ಅಂಗೀಕಾರವನ್ನು ಗುರುತಿಸುತ್ತದೆ. ಇದಲ್ಲದೆ ನಮಗೆ ಕರ್ತನ ತ್ಯಾಗವನ್ನು ಅಂಗೀಕರಿಸಿರುವ ಮತ್ತು ನಮ್ಮ ನೀತಿ ನಿರ್ಣಯದ ಯಾವ ಸಾಕ್ಷ್ಯವೂ ಇರುವುದಿಲ್ಲ.
ಓಕೆ ಮುಗೀತಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದರ ಸರಿ ನೋಡ್ಬೇಕಾರೆ ಈ ಒಂದು ಹೋಲಿಸ್ ಪೀಟ್ ಕೊಟ್ಟಿರೋದು ಏನಪ್ಪಾ ಅದು ಅಂತ ನೋಡ್ಬೇಕಾರೆ ಏನ್ರಿ ಇದು ಬಂದ್ಬಿಟ್ಟು ಏನ್ರಿ ಅಪೊಸ್ತಲ ಕೃತ್ಯಗಳು 2:33 ನೋಡೋಣ ಅಂತೀನಿ. ಹೇಳಿ, ಆಕ್ಟ್ಸ್ ಸೆಕೆಂಡ್ ಚಾಪ್ಟರ್ 33rd verse ಓದ್ರಿ ಯಾರಾದ್ರ.
ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ.
ನೀವು ಕೇಳೋದು ಏನು ಮಾಡೋ ದೇವರು ಸುರಿಸಿದ್ದಾರೆ ಅಂತ ಹೇಳಿದ್ರು. ಹಂಗಾರೆ ಏನಪ್ಪಾ ಇದು ಅಂತಂದರೆ, ನಾವು ಕಳೆದ ಒಂದು ಪ್ಯಾರಾಗ್ರಾಫಲ್ಲಿ ಓದ್ದಂತಾನೆ ಇದು ದೇವರು ನಮಗೆ ಕೊಟ್ಟಿರೋದು ಏನಪ್ಪಾ ಅಂದರೆ ಇನ್ನೊಂದು ಅಡಿಷನಲ್ ಗಿಫ್ಟ್ ಅಂತ ಹೇಳ್ತಾರೆ, ಅಂದರೆ ನಮ್ಮನ್ನು ನೀತಿವಂತನಾಗಿ ಮಾಡೋದಕ್ಕೆ. ಆಮೇಲೆ ನಾವು ದೇವರಿಗೆ ನಮ್ಮ ಸಜೀವ ಯಜ್ಞವಾಗಿ ನಮ್ಮ ದೇಹಗಳನ್ನ ಅರ್ಪಿಸ್ಬೇಕಾರೆ ದೇವರು ಇದೇನು ಮಾಡಲಿ ಇದು ಅಂಗೀಕಾರ ಮಾಡೋದಕ್ಕೆ, ಇದು ಒಂದು ಕಾರಣಕ್ಕೋಸ್ಕರ ದೇವ್ರು ಏನು ಮಾಡಿದ್ರೆ ನಮಗೆ ಪವಿತ್ರಾತ್ಮನ ಮುದ್ರೆ ಹಾಕಿ ಕೊಟ್ಟಿರೋದು ಅಂತ ನೋಡ್ತೀರಿ. ಓಕೆನಾ, ಸರಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರ ಹತ್ತಿದೆ ವಾಲ್ಯೂಮ್? ಅನಿತಾ ಸಿಸ್ಟರ್ ಓದ್ಬೋದಾ?
ಓದ್ತೀನಿ.
ಓಕೆ.
ಹೀಗಿದ್ದಾಗ್ಯೂ ಅನೇಕ ನಿಷ್ಠಾವಂತ ಕ್ರೈಸ್ತನಲ್ಲಿರುವ ಸಾಮಾನ್ಯವಾದ ಆದರೆ ತಪ್ಪಾದ ಹಾಗೂ ದೇವರ ವಾಕ್ಯದಲ್ಲಿಲ್ಲದ ಅಭಿಪ್ರಾಯಗಳಿಗೆ, ಅಂದರೆ ಪವಿತ್ರಾತ್ಮನ ದೀಕ್ಷಾ ಸ್ನಾನವನ್ನು ಅಡಿಗಡಿಗೆ ನಾವು ನಿರೀಕ್ಷಿಸಬೇಕು ಮತ್ತು ಅರಸಬೇಕು ಎಂಬುದಕ್ಕೆ ನಾವು ಹೆಚ್ಚು ನಿಶ್ಚಯಪೂರ್ವಕವಾಗಿ ವಿರೋಧ ವ್ಯಕ್ತಪಡಿಸಬೇಕಾಗುತ್ತದೆ. ಅಂಥ ನಿರೀಕ್ಷೆಗಳು ದೇವರ ವಾಕ್ಯದಲ್ಲಿ ನಮಗೆ ನೀಡಿರುವ ಯಾವುದೇ ವಾಗ್ದಾನಗಳ ಮೇರೆಗೆ ಅಸಮರ್ಥನೀಯವಾದುದು. ಅವುಗಳಲ್ಲಿ ನೀಡಿರುವ ದೈವಿಕ ವ್ಯವಸ್ಥೆಗೆ ಇದು ತೀವ್ರವಾಗಿ ಭಿನ್ನವಾಗಿದೆ. ದೇವರ ವಾಕ್ಯದಲ್ಲಿ ಪವಿತ್ರಾತ್ಮನ 3 ದೀಕ್ಷಾಸ್ನಾನದ ಮತ್ತು ಇವುಗಳ ಅಗತ್ಯತೆಗಳ ಬಗ್ಗೆ ಹೇಳಲಾಗಿದೆ ಎಂಬುದನ್ನು ನಾವು ಗಮನಿಸಬೇಕು. ಈ 3 ಒಂದೇ ದೀಕ್ಷಾಸ್ನಾನದ ಭಾಗಗಳಾಗಿವೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೀಕ್ಷಾಸ್ನಾನ, ಪಂಚಶತಮ ಹಬ್ಬದಲ್ಲಿ ನಡೆದ ದೀಕ್ಷಾಸ್ನಾನ, 3 ದೇವರ ಮಗನೆಂದು ಅಂಗೀಕರಿಸಲ್ಪಟ್ಟ ಮೊಟ್ಟ ಮೊದಲ ಅನ್ಯನಾದ ಕೊರ್ನೇಲ್ಯನ ದೀಕ್ಷಾಸ್ನಾನ. ಈ ಪವಿತ್ರಾತ್ಮ ದೀಕ್ಷಾಸ್ನಾನವನ್ನು ನಾವು ಈ ಕ್ರಮದಲ್ಲಿ ಪರೀಕ್ಷಿಸೋಣ. ಆಯ್ತು ಬ್ರದರ್.
ಓಕೆ ಇಷ್ಟ, ಥ್ಯಾಂಕ್ ಯು. ಸರಿ, ನೋಡ್ಬೇಕಾದ್ರೆ ಏನಪ್ಪಾ ಅಂದರೆ ಇವಾಗ ಎಷ್ಟೋ ಜನ ಏನು ಮಾಡ್ತಾರೆ ಇದನ್ನು ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಇದು ಪವಿತ್ರಾತ್ಮನ ಬ್ಯಾಪ್ಟಿಸಮು ಅದರ ಅದಕ್ಕೆ ಖಂಡಿತ ದೇವರು ಸಭೆಗೆ ಸುರಿಸಿದ ಮೇಲೆ ಏನ್ರಿ ಅದು ಪವಿತ್ರಾತ್ಮನ ಒಂದು ಅಂಗೀಕಾರನೇ, ಪವಿತ್ರಾತ್ಮನ ಮುಳುಗುವಿಕೆನೆ ಅದರ. ಆದರೆ ಇದನ್ನು ನಾವು ಏನು ಮಾಡೋಕ್ಕು ಆವಾಗ ದೇವ್ರ ಏನು ಮಾಡ್ತಿರ್ಬೇಕು, ನಮಗೆ ಕೇಳ್ತಾನೆ ಇರಬೇಕು ದೇವರೇ ನಮ್ಮ ಏನು ಮಾಡೋ ಪವಿತ್ರಾತ್ಮ ಸುರಿಸು ತುರಿಸು ತುರಿಸು ಅಲ್ವರಾ ನಮ್ಮ ಬ್ಯಾಪುತ್ರ ಬ್ಯಾಪ್ಟಿಸಮು ಅವಾಗ ಆಗ್ತಾನೆ ಇರಬೇಕು ಅಂತಂದ್ಬಿಟ್ಟು ಆ ರೀತಿ ಎಲ್ಲ ರೀ. ಅದಕ್ಕೆ ಈ ಒಂದು ಪವಿತ್ರಾತ್ಮದಲ್ಲಿ ಸಭೆಗೆ ಏನು ಮಾಡೋದು ಒಂದೇ ಸತಿ ಬ್ಯಾಪ್ಟಿಸಮ್ ಕೊಟ್ಟಿದ್ದಾಯಿತು. ಅಂದರೆ ಪವಿತ್ರಾತ್ಮದಿಂದ ಸಭೆಗೆ ಒಂದು ಸತಿ ಏನು ಮಾಡಿದ್ರು ಅನಾಯಿಂಟ್ ಮಾಡಿದ್ರು ಅದನ್ನ ಯಾವಾಗ ಅಂತ ನೋಡೋಣ. ಅದಕ್ಕೆ ಇದು 3 parts ಅಲ್ಲಿ ಏನು ಮಾಡಿದ್ರು ದೇವರು ಕೊಟ್ಟಿದ್ದು ಅಂತ ಹೇಳ್ತಾರೆ. ಅದರ ಏನ್ರಿ ಮೊದಲನೇದಾಗಿ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತೊಗೊಂಡಾಗ ದೇವ್ರು ಮಾಡಿದ್ರು ದೇವರು ಪವಿತ್ರಾತ್ಮನ ಕೊಟ್ಟಿದ್ದು, ಇದು ಅವ್ರಿಗೆ ಮಾತ್ರ ಪ್ರತ್ಯೇಕವಾಗಿ ಕೊಟ್ಟಿದ್ದು. ಎರಡನೇದು ಪೆಂಟಿಕಾಸ್ಟ್ ದಿನ ಅವಾಗ ಏನು ಮಾಡ್ತಾರೆ ಪವಿತ್ರಾತ್ಮನ ಏನು ಮಾಡ್ತಾರೆ ಅಲ್ಲಿ ಇಡೀ ಒಂದು ಸಭೆಗೆ ಏನು ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅದರ ಯಾರಿಗೆ ಯಹೂದ್ಯರುಗಳಿಗೆ ಮಾತ್ರ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಅನ್ಯ ಜನಗಳನ್ನ ಕೊಡಲಿಲ್ಲ ರೀ. ಅನ್ಯ ಜನಗಳನ್ನ ಕೊಟ್ಟಿದ್ದು ಯಾವಾಗ ಈ ಒಂದು ಪೆಂಟಿಕಾಸ್ಟ್ ಆಗಿದ್ದು 3.5 ವರ್ಷಗಳ ನಂತರ ಕೊರ್ನೆಲ್ಯಗೆ ಏನು ಮಾಡ್ತಾರೆ ದೇವರು ಮೊದಲು ಪವಿತ್ರಾತ್ಮ ಕೊಡ್ತಾನೆ. ಸೊ ಈ ರೀತಿ ಈ ಒಂದು 3 ಭಾಗದಲ್ಲಿ ಸಭೆಯ ಶಿರಸ್ಸು ಮತ್ತು ಸಭೆಯ ದೇಹಕ್ಕೆ ಮಾಡಿದ್ರು ಪವಿತ್ರಾತ್ಮಲ್ಲಿ ದೇವ್ರಿಗೆ ಮಾಡಿದ ಅಭಿಷೇಕ ಮಾಡಿದ್ದು ಅಲ್ವರಾ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನಾವು ಏನು ಮಾಡೋಣ ಹೇಗೆ ಏನು ಅಂತ ನಾವು ನೋಡೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರ ಹತ್ತಿದೆ ವಾಲ್ಯೂಮ್ಸ್? ಓಕೆ ಸುಧಾಷ್ಟರ್, ನಿಮ್ಮ ಹತ್ರ ಇದೆಯಾ ಬುಕ್ಕು? ಓಕೆ ಶಾಂತ ಮಾಸ್ಟರ್, ನಿಮ್ಮ ಹತ್ರ ಇದೆಯಾ? ಶೋಭಾ ಸ್ಟರ್,
ಬ್ರದರ್ ಆಫೀಸ್ ಅಲ್ಲಿ ಇದೆ ಬುಕ್ಸ್, ನನ್ನ ಹತ್ರ ಇಲ್ಲ.
ಹೌದ್ರಾ, ಸರಿ ಓಕೆ. ಬ್ರದರ್ ಸಿಸ್ಟರ್ಸ್ ಬೇರೆ ಯಾವ ಥರ ಬುಕ್ಸ್ ಇದೆಯಾ? ಸರೋಜ ಸ್ಟರ್, ನಿಮ್ಮ ಹತ್ರ ಇರ್ಬೇಕಲ್ಲ.
ಓದ್ತೀನಿ ಬ್ರದರ್.
ಕಮಲ ಮಾಸ್ಟರ್ ಓದ್ತೀರಾ? ಬುಕ್
ನಮ್ಮ
ಇಲ್ವಾ?
ಪವಿತ್ರಾತ್ಮ
ಇಲ್ಲ ಬ್ರದರ್.
ಸ್ನಾನದ್ದು ಓದ್ತಾವ್ರ ಬ್ರದರ್?
ಹಾಂ, ಪೇಜ್ ನಂಬರ್ ಯಾವ್ದು ಗೊತ್ತಾಯ್ತರ?
ಹ್ಮ್, ಓದ್ತಾ ಇದ್ದೀನಿ ಬ್ರದರ್.
130.
ಹ್ಮ್,
ಹಾಂ ಓದಿ ಇಷ್ಟ ಓದಿ.
ನಮ್ಮ ಕರ್ತನ ಪವಿತ್ರಾತ್ಮ ಸ್ನಾನವು ಆತನ ದೈವಿಕ ಶಕ್ತಿಯು ಪಾಲುದಾರನಾಗುವಂತೆ ಆತನಿಗೆ ಅವಶ್ಯವಾಗಿ ಇದ್ದುದು ಮಾತ್ರವಲ್ಲ, ಆತನು ಒಬ್ಬ ದೇವರ ಪಾರುಪತ್ಯನಾಗಿರಲು ಮತ್ತು ಆತನ ಬಾಧ್ಯಸ್ಥರಲ್ಲಿ ಅತ್ಯಂತ ನಿಷ್ಠೆಯುಳ್ಳವನಾಗಿರಲು ಮತ್ತು ದೇವರ ಸ್ವಭಾವವನ್ನು ಪಡೆದುಕೊಳ್ಳಲು ಸಹ ಇದು ಅವಶ್ಯವಾಗಿತ್ತು. ಆದರೆ ಅಂಥ ಬಾಹ್ಯ ಪ್ರಕಟಣೆಯು ಆತನನ್ನು ಮಾನ್ಯ ಮಾಡುವುದು ಇತರರು ಆತನನ್ನು ದೇವರಿಂದ ಅಭಿಷೇಕಿಸಲ್ಪಟ್ಟವನು ಎಂದು ಗ್ರಹಿಸಲು ಸದಾ ಇದು ಸಮಂಜಸವಾಗಿದೆ. ಈ ಪ್ರಕಟಣೆಯೆಂದರೆ ಪಾರಿವಾಳವು ಪ್ರಕಾಶವು ಆತನ ಮೇಲೆ ಇಳಿದು ಸಾಮಾನ್ಯ ಜನರು ದೇವರ ಕೃಪೆಯಾದ ಈ ಪ್ರಕಟಣೆಯನ್ನು ಕಣ್ಣಾರೆ ಕಂಡವರು ಎಂದು ನಮಗೆ ತಿಳಿದು ಬರುವುದಿಲ್ಲ. ದೈವ ಕೃಪೆಯು ಪ್ರಕಟಿಸುವುದೇನೆಂದರೆ ಆ ಕಾಲದಲ್ಲಿ ಇಸ್ರಾಯೇಲಿನಲ್ಲಿ ಸಾಧಾರಣ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಪ್ರವಾದಿಯೊಂದು ಪರಿಗಣಿಸಲ್ಪಟ್ಟಿದ್ದ ಕರ್ತನ ಸೇವಕನಾದ ಸ್ನಾನಿಕನಾದ ಯೋಹಾನನು ಮಾತ್ರವೇ ಆತ್ಮನು ಯೇಸುವಿನ ಮೇಲೆ ಇಳಿದು ಬಂದದ್ದನ್ನು ಕಂಡವನು ಮತ್ತು ಇದಕ್ಕೆ ಆತನೇ ಸಾಕ್ಷಿ ಹೇಳುವವನಾಗಿ ದೇವರಾತ್ಮನು ಪಾರಿವಾಳದಂತೆ ಆಕಾಶದಿಂದ ಇಳಿದು ಬರುವುದನ್ನು ನೋಡಿದ್ದೇನು. ಅದು ಆತನ ಮೇಲೆ ನೆಲೆಗೊಂಡಿತ್ತು. ನನಗೂ ಆತನ ಗುರುತಿರಲಿಲ್ಲ. ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದಾತನು ಯಾವನ ಮೇಲೆ ಆತ್ಮವು ಬಂದಿರುವುದನ್ನು ನೀವು ನೋಡುವಿಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದ್ದನು. ತಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ. ಯೋಹಾನ 1:32-33 ಎಂದಿದ್ದಾನೆ.
ಥ್ಯಾಂಕ್ ಯು ಸಿಸ್ಟರ್. ಓಕೆ, ಸೊ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತೊಗೊಳಂತ ಅವಶ್ಯಕತೆ ಏನಿತ್ತು? ಬ್ಯಾಪ್ಟಿಸಮ್ ತೊಗೊಂಡಾಗ ದೇವರು ಪವಿತ್ರಾತ್ಮ ಏನು ಕೊಟ್ಟರು ಅವ್ರಿಗೆ ಅದರ ಇದಕ್ಕೆ ಹಲವಾರು ಕಾರಣಗಳಿದೆ ಅಂತ ಹೇಳ್ತಾರೆ. ಒಂದು ಅದರ ಅವರು ಬ್ಯಾಪ್ಟಿಸಮು ಎಲ್ಲರ ಮುಂದೆ ತೊಗೊಳ್ಬೇಕಾರೆ ಅದರ ಪವಿತ್ರಾತ್ಮ ಏನ್ರಿ ಎಲ್ಲರ ಮುಂದೆ ದೇವರು ಅದನ್ನ ಸುರಿಸ್ಬೇಕಾರೆ ಇದು ಕ್ಲಿಯರ್ ಪ್ರೂಫ್ ಏನಾಗಿತ್ತು ಅಂದರೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ದೇವರಿಂದ ಕಳಿಸಲ್ಪಟ್ಟವರು ಅಂತಂದ್ಬಿಟ್ಟು ಜನಗಳಿಗೆ ಏನಾಗಬೇಕಾಯ್ತದೋ ಅದು ಗೊತ್ತಾಗಬೇಕಾಯ್ತ್ರಿ ಅಲ್ವರ? ಇಲ್ಲ ಅಂತಂದರೆ ಏನಾಗಿರೋದು ಜನಗಳ ಒಂದು ದೃಷ್ಟಿಯಲ್ಲಿ ಫೇಕ್ ಆಗಿರೋ ಥರ ಏನಾಗಿರ್ಬೋದಿತ್ತು, ಅಕ್ನಾಲೆಜ್ಮೆಂಟ್ ಇರ್ಬೋದಾಯ್ತು. ಅದು ಜನಗಳಿಗೆ ಗೊಚ್ಚಾರಾಗೋದು ಹಿಂಗೆ, ಇವರೇ ಮಸಿ ಅಂತ ಹೆಂಗೆ ಗೊತ್ತಾಗೋದು? ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಎಲ್ಲರ ಮುಂದೆ ಈ ಕೆಲಸನ ಏನು ಮಾಡ್ತಾರೆ ಅವರು ಮಾಡ್ತಾರೆ ಅದರ. ಅದು ಮಾತ್ರ ಅಲ್ಲ, ಪವಿತ್ರಾತ್ಮ ಕ್ರಿಸ್ತನಿಗೆ ಕೊಡೋದಲ್ಲಿ ಇನ್ನೊಂದು ಮುಖ್ಯವಾದ ಕೆಲಸಗಳು ಕೂಡ ಇತ್ತು. ಏನದು ಅಂತಂದರೆ ಯೇಸು ಕ್ರಿಸ್ತನ್ ಪವಿತ್ರಾತ್ಮ ಕೊಟ್ಟಾವಾಗ ಅವ್ರು ಏನಾದರು ಅಂದರೆ ಒಂದು ನೂತನ ಸೃಷ್ಟಿ ಏನಾದರೂ ಅಲ್ಲಿ ಆದರು. ಅದರ ಇವಾಗ ನಮಗೆ ದೇವರು ಪವಿತ್ರಾತ್ಮ ಕೊಟ್ಟ ನಾವೇನಾಗ್ತೀರಿ, ನೂತನ ಸೃಷ್ಟಿ ಆಗ್ತೀರಿ ಅದರ. ಅವರ ನೂತನ ಸೃಷ್ಟಿ ಆಗಬೇಕಾರೆ ನಮ್ಮ ಜೊತೆಗೆ ಹಳೆಯ ಸೃಷ್ಟಿ ಕೂಡ ಏನಾಗಿರ್ತಾರೆ, ಜೊತೆಗೆ ನಮ್ಮ ಜೊತೆಗೆ ಇರ್ತದೆ ಅಲ್ವರ? ಆದರೆ ಯಾವುದು ತುಂಬ ಬಲಶಾಲಿ ಆಗಿರ್ತಾರೆ, ಹಳೆಯ ಸೃಷ್ಟಿನ ಹೊಸ ಸೃಷ್ಟಿನ? ನಮ್ಮಲ್ಲಿ ನಾವು ಕಾನ್ಸಿಕ್ರೇಷನ್ ಮಾಡ್ಕೊಬೇಕಾರೆ ನಮ್ಮಲ್ಲಿ ಮೊದಲು ಮೊದಲು ತುಂಬ ಸ್ಟ್ರಾಂಗ್ ಆಗಿರೋದು ಯಾವ್ದು ಇರ್ತಾರೆ?
ಹಳೆ ಸೃಷ್ಟಿ ಬ್ರದರ್
ಹಳೆ ಸೃಷ್ಟಿ ಅದರ.
ಸಿಂಪದ
ಸೊ ಹೊಸ ಸೃಷ್ಟಿ ಏನು ಅಷ್ಟು ಬಲವಾಗಿ ಏನಾಗಿರಲ್ಲ ಇರಲ್ಲ. ನಾವೇನು ಮಾಡಬೇಕು, ದಿನ ಯಾವ ರೀತಿ ಜಯಿಸ್ತಾ ಇರ್ತೀರೋ, ದಿನ ಯಾವ ರೀತಿ ದೇವರ ವಾಕ್ಯದಲ್ಲಿ ನಾವು ಬೆಳೀತಾ ಇರ್ತೀರೋ ಅದರ ಅಷ್ಟೇ ನಾವೇನು ಮಾಡ್ತೀರಿ ದೇವರ ಒಂದು ವಾಕ್ಯದಲ್ಲಿ ಬಲವಾಗಿ ಬೆಳಿತೀರಿ. ಎಷ್ಟು ಬಲವಾಗಿ ಬೆಳಿತೀರೋ ಅವಾಗ ನೂತನ ಸೃಷ್ಟಿ ಆಗ್ತಾರೆ, ಹಂಗೆ ಪ್ರೊಪೋರ್ಷನೇಟ್ ಆಗಿ ಬೆಳೀತಾರೆ. ಕ್ರಿಸ್ತನಲ್ಲಿ ಹೀಗಿತ್ತಾ ಅಂತಾನೆ, ಕ್ರಿಸ್ತನಲ್ಲಿ ಹೀಗಿರಲಿಲ್ಲ, ಅವ್ರನ್ನ ಹಳೆಯ ಸೃಷ್ಟಿ ಅಂತ ಅಂದ್ಬಿಟ್ಟು ಇಲ್ಲ ರೀ. ಅದರ ನೋಡ್ಬೇಕ್ರೆ ಹಳೆಯ ಸೃಷ್ಟಿ ಅಂತ ಹೇಳ್ಬೇಕ್ರೆ ಹಳೆಯ ಒಂದು ಮನುಷ್ಯನ ದೇಹ, ಅದು ಪರಿಪೂರ್ಣವಾಗಿದ್ದ ಮನುಷ್ಯನ ದೇಹ ಅದರ ಪರಿಶುದ್ಧವಾಗಿತ್ತು, ನಿರ್ದೋಷಿ, ನಿಷ್ಕಳಂಕನು, ಯಾವುದೇ ರೀತಿ ಅವರು ಕುಂದು ಕಳಂಕ ಏನೂ ಇಲ್ಲ ಅದರ. ಹಂಗಾದ್ರೆ ಅವರಲ್ಲಿ ಏನೋ ಒಂದು ಕೊರತೆನೇ ಇಲ್ಲ ಇರ್ಬೇಕ್ರೆ ದೇವರು ಪವಿತ್ರಾತ್ಮ ಕೊಟ್ಬೇಕಾರೆ ಆ ಪರಿಶುದ್ಧವಾಗಿರೋಂಥ ಒಂದು ನೂತನ ಸೃಷ್ಟಿ ಅವರಲ್ಲಿ ಪೂರ್ಣವಾಗಿ ಬೆಳೆದಿತ್ತು ಅದರ. ಅದಕ್ಕೆ ದೇವರು ಅವ್ರಿಗೆ ಪವಿತ್ರಾತ್ಮ ಕೊಡ್ಬೇಕು ಎಷ್ಟು ಕೊಟ್ಟರು ದೇವರಿಗೆ? ಕ್ರಿಸ್ತನಿಗೆ ಪವಿತ್ರಾತ್ಮ ದೇವರು ಎಷ್ಟು ಕೊಟ್ಟಿದ್ದ?
ಅಳತೆ ಇಲ್ಲದೆ ಕೊಟ್ಟಿದ್ದೀನಿ
ನೋಡೋಣ,
ಇಲ್ಲ
ಅಳ್ತೆ ಇಲ್ದಿರ ಕೊಟ್ಟರು ಅದರ. ಅಳ್ತೆ ಇಲ್ದಿರ ಕೊಟ್ಟರು ಅಂತಂದ್ರೆ ಅದ್ಭುತವಂತ ಶಕ್ತಿ ಕಣ್ಣು ಕಾಣಿಸಿಲ್ಲ, ಅದನ್ನ ಏನ್ ಮಾಡಿದ್ರು, ಅಳ್ತನೇ ಇಲ್ಲ ರೀ, ಫುಲ್ ಕೊಟ್ಬಿಟ್ರು, ಅನ್ಲಿಮಿಟೆಡ್ ಅಲ್ರ, ಒಬ್ಬ ವ್ಯಕ್ತಿನ ಅಳ್ತೆ ಮಾಡಕ್ಕಾಯ್ತದ? ಏನ್ರಿ ಅದ್ರ ಅದೇ ನೋಡ್ಬೇಕು ರೀ, ಇದೊಂದು ಕಣ್ಣಾಗ ಕಾಣಿಸಿದ ಅದ್ಭುತ ಒಂದು ಶಕ್ತಿ. ಇದನ್ನ ಕ್ರಿಸ್ತನಿಗೆ ಮಾಡಿದ್ರು ಅಳ್ತೆ ಇಲ್ದಿರ ಸಂಪೂರ್ಣವಾಗಿ ಏನ್ ಮಾಡೋದು, ದಯಪಾಲಿಸ್ಬೇಕ್ರೆ ಕ್ರಿಸ್ತನು ಏನ್ರಿ ಬ್ಯಾಪ್ಟಿಸಮ್ ತಗೊಂಡ್ಬೇಕಾರೇ ಪರಿಪೂರ್ಣವಾಗಿರೋ ನೂತನ ಸೃಷ್ಟಿ ಆಗ್ಬಿಟ್ರು ಅದ್ರ ಸರಿ. ಈ ನೂತನ ಸೃಷ್ಟಿ ದೇವರಿಗೆ ನಂಬಿಕಸ್ತರಾಗಿರ್ತಾರೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ 3.5 ವರ್ಷ ಏನು ಮಾಡಿದ್ರು, ಎಲ್ಲ ರೀತಿಯಲ್ಲಿ ಪರೀಕ್ಷೆ ಮಾಡಿದ್ರು ಮಾಡಿದ್ರು ಅದರ ನೋಡಿ. ಬಗ್ಗೆ ಕ್ರಿಸ್ತನಿಗೆ ಪರೀಕ್ಷೆ ಮಾಡ್ಬೇಕು, ಹೆಂಗೆ ಪರೀಕ್ಷೆ ಮಾಡಿದ್ರು, ಎಲ್ಲ ಸಿವಿಯರ್ ಟೆಸ್ಟು ಅದರ ಏನ್ರಿ. ಕ್ರಿಸ್ತನಿಗೆ ಸುಖದಲ್ಲಿ ಸಂತೋಷದಲ್ಲಿ ಪರೀಕ್ಷೆ ಮಾಡಿದ್ರ
ಇಲ್ಲ ಇಲ್ಲ
ಎಲ್ವರ, ಎಲ್ಲ ರೀತಿ ಕಷ್ಟ ಸಂಕಟ
ಇಲ್ಲ
ಶೋಧನೆ ವೇದನೆಗಳು ಎಲ್ಲ ರೀತಿ ಏನ್ರಿ ಟಾರ್ಚರ್ ಅಂತ ಹೇಳ್ಬೋದು ಅದರ ಏನ್ರಿ. ಯೇಸು ಕ್ರಿಸ್ತನಿಗೆ ಲಾಸ್ಟಲ್ಲಿ ಫಿಸಿಕಲಾಗಿ ಹೊಡೆಯೋದಕ್ಕಿಂತ ಮುಂಚೆ ಭಯಂಕರ ಮೆಂಟಲ್ ಟಾರ್ಚರ್, ಭಯಂಕರ ಮೆಂಟಲ್ ಪ್ರೆಷರ್. ಇದರಲ್ಲಿ ಎಲ್ಲ ಯೇಸು ಕ್ರಿಸ್ತು ದೇವರಿಗೆ ಏನಪ್ಪ ಪ್ರೂವ್ ಮಾಡಿ ನೋಡ್ಸೋದು ಅಂದರೆ ದಟ್ ಯು ವುಡ್ ಬಿ ಫೇತ್ಫುಲ್, ನಾನು ನಂಬಿಕಸ್ಥನಾಗಿರ್ತೀನಿ ಅಂದ್ಬಿಟ್ಟಾದ್ರೆ. ಇದಕ್ಕೋಸ್ಕರ ದೇವರು ಪವಿತ್ರ ಆತ್ಮನ ಯಾರಿಗೆ ಕೊಡಬೇಕಾಗಿತ್ತು, ಕ್ರಿಸ್ತನಿಗೆ ಕೊಡಬೇಕಾಗಿತ್ತು ಅದರ ಎರಡನೇ ಕಾರಣ. ಮೂರನೇ ಕಾರಣ ಏನಪ್ಪ ಅಂದರೆ, ಅಲ್ಲಿ ಜಾನ್ ದ ಬ್ಯಾಪ್ಟಿಸ್ಟು ಕ್ರಿಸ್ತನಿಗೆ ಏನು ಮಾಡ್ತಾವ್ರೆ, ಅಲ್ಲಿ ಬ್ಯಾಪ್ಟಿಸಮ್ ಕೊಡ್ತಾ ಇದ್ದಾರೆ ಅಲ್ವರ. ಏನಂತ ಹೇಳ್ಬಿಟ್ಟು ಬ್ಯಾಪ್ಟಿಸಮ್ ಕೊಡ್ತಾ ಇದ್ದಾರೆ, ಇಡೀ ಇಸ್ರೇಲ್ ಜನಗಳಿಗೆ ಮಸೀಹಾ ಅಂತ ಒಬ್ರು ಬರ್ತಾರೆ. ಅವ್ರೇನು ಮಾಡ್ತಾರೆ, ನಿಮ್ಮನ್ನೆಲ್ಲರನ್ನು ಅಂದ್ಬಿಟ್ಟು ರಕ್ಷಣೆ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟು ಒಂದು ಮಾರ್ಗನ ಏನು ಮಾಡ್ತಾಯಿದ್ರು ಅಲ್ಲಿ, ಯೋಹಾನ ಮಾರ್ಗ ಸಿದ್ಧ ಮಾಡ್ತಾಯಿದ್ರು. ಯಾರಿಗೆ ಮಾರ್ಗ ಸಿದ್ಧ ಮಾಡ್ತಾಯಿದ್ದು, ಕ್ರಿಸ್ತನಿಗೆ. ಏನು ಮಾರ್ಗ ಸಿದ್ಧ ಮಾಡಿದ್ರು, ರೋಡ್ ರೆಡಿ ಮಾಡಿದ್ರ, ಟಾರ್ಗೆಟ್ ಹಾಕ್ಬಿಟ್ಟು ಕಲ್ಗಳಲ್ಲಿ ಎತ್ಬಿಟ್ಟು ರೋಡ್ ರೆಡಿ ಮಾಡಿದ್ರ ಕ್ರಿಸ್ತನಿಗೆ.
ಇಲ್ಲ ಬ್ರದರ್ ಹಂಗಿಲ್ಲ.
ಮತ್ತೇನು ರೆಡಿ ಮಾಡಿದ್ರು ಕ್ರಿಸ್ತನಿಗೆ ಮಾರ್ಗ ರೆಡಿ ಮಾಡೋದು ಅಂದರೆ ಏನು ಮಾರ್ಗ?
ದೇವ್ರ ರಾಜ್ಯದ ಕುರಿತು ಸಾರಣದ ಬಗ್ಗೆ ಮಾರ್ಗ ರೆಡಿ
ಜನಗಳಿಗೆ ಸೂಚನೆ ಕೊಡ್ತಾ ಇದ್ರು ಬ್ರದರ್.
ಏನು ಸೂಚನೆ? ಇವಾಗ ಕ್ರಿಸ್ತನ್ ಬಂದ್ಬಿಟ್ಟು ಏನೋ ಒಂದು ಕೆಲಸ ಮಾಡ್ತಾ ಇದ್ರು. ಕ್ರಿಸ್ತನ್ ಬಂದು ಏನು ಕೆಲಸ ಮಾಡಿದ್ರು ಭೂಲೋಕದಲ್ಲಿ? ಅವ್ರು ಮುಖ್ಯವಾಗಿ ಬಂದಿದ್ದು ಏನು ಕೆಲಸ ಮಾಡೋದಕ್ಕೆ? ರಕ್ಷಿಸಿ
ರಕ್ಷಣೆ ಮಾಡೋಕ್ಕೆ, ರ್ಯಾನ್ಸಮ್ ಕೊಡೋಕ್ಕೆ, ಆಮೇಲೆ ಹಾಂ ಬೇರೆ
ದೇವರ ಚಿತ್ತ ನೆರವೇರ್ಸಕ್ ಬಂದ್ರು
ಕರೆಕ್ಟ್
ಧರ್ಮಶಾಸ್ತ್ರ ನೆರವೇರ್ಸಕ್ ಬಂದ್ರು.
ಕರೆಕ್ಟು. ಧರ್ಮಶಾಸ್ತ್ರ ನಡೆಸಕ್ ಬಂದ್ರು, ದೇವ್ರ ಚಿತ್ರ ನಡೆಸಕ್ ಬಂದರು, ಇದೆಲ್ಲ ಈಡ್ ಬದಿಯಲ್ಲಿ ಮುಗೀತು. ಇನ್ನೊಂದು ಮುಖ್ಯವಾದ ಕೆಲಸ ಮಾಡೋಕ್ಕೆ ಬಂದರು ಅವರು, ಅಂದ್ರೆ ಕೆಲವೊಬ್ಬರನ್ನ ಸೆಲೆಕ್ಟ್ ಮಾಡಿದ್ರು. ಏನಕ್ಕೆ ಸೆಲೆಕ್ಷನ್ ಮಾಡಿದ್ರು?
ದೇವ್ರ ರಾಜ್ಯ ಸುವಾರ್ತೆ ಸಾರೋದಕ್ಕಾಗಿ
ಅಷ್ಟೇ, ಸಾರ್ಬಿಟ್ಟು ಹೋಗ್ಬಿಟ್ರೆ ನಿಮ್ಮ ಪಣ್ಯ ಅಂತಂದ್ರೆ ಏನಕ್ಕೆ ಆಯ್ಕೆ ಮಾಡಿದ್ದು? ಅಷ್ಟೇ ನಾ, ಬರೀ ಸಾರಕ್ಕ
ಆಳ್ವಿಕೆ ಮಾಡೋಕೆ.
ಅಲ್ದರ ತಮ್ಮ ದೇಹಕ್ಕೆ ಅಂಗಗಳನ್ನ ತನ್ನ ಮೊದಲ್ಗಿತ್ತಿನ ಏನು ಮಾಡಿದ್ರು ಭೂಲೋಕದಲ್ಲಿ ಆಯ್ಕೆ ಮಾಡಕ್ಕೆ ಬಂದಿದ್ದು ಅದರ ಲಿಟಲ್ ಫ್ಲಾಕ್, ಚಿಕ್ಕ ಹಿಂಡನ್ನ ಆಯ್ಕೆ ಮಾಡೋಕೆ ಕೂಡ ಏನಾಗಿದೆ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಇವಾಗ ಇವಾಗ ಬಂದಿದ್ದು ಅಲ್ವರ. ಯೋಚನೆ ಮಾಡಿರ್ತೀನಿ, ಚಿಕ್ಕ ಹಿಂಡನ್ನ ಆಯ್ಕೆ ಮಾಡಬೇಕಾದ್ರೆ ಕ್ರಿಸ್ತನು ಈ ಒಂದು ಕೆಲಸನೇ ಮಾಡ್ತಾರೆ ಮಾಡ್ತಾರೆ ಇಲ್ಲಿ ಅವ್ರ ದಾರಿಯಲ್ಲಿ. ದಾರಿಯನ್ನು ಏನು ರಿಟರ್ನ್ ರೋಡು ಅಂತಲ್ಲ ರೀ, ದಾರಿ ಅಂತಲೇ ಏನರ್ಥ, ಅವ್ರ ಮಿನಿಸ್ಟ್ರಿ ಅಲ್ವರ. ಹೇಳ್ತಾ ಗೊತ್ತಾ, ಏ ನಾವು ಹೋಗೋ ದಾರಿಯಲ್ಲಿ ಅಡ್ಡ ಬರಬೇಡ ಅಂತ, ಏನರ್ಥ ನಾನು ಮಾಡೋ ಕೆಲಸದಲ್ಲಿ ಏನೋ ಮಾಡಿಬಿಡಿ, ಇಂಟರ್ಫಿಯರ್ ಆಗಬೇಡಿ ಅಂತ ಅರ್ಥ. ಕ್ರಿಸ್ತನು ಭೂಲೋಕದಲ್ಲಿ ಬರಬೇಕಾದ್ರೆ ಏನೋ ಒಂದು ಕೆಲಸ ಏನು ಮಾಡೋಕ್ಕೆ ಬಂದಿದ್ದು, ಮಾಡೋಕ್ಕೆ ಬಂದಿದ್ದು. ಏನು ಕೆಲಸ ಮಾಡೋಕ್ಕೆ ಬಂದರು ಅಂದರೆ ರ್ಯಾನ್ಸಮ್ ಕೊಡೋದಕ್ಕೆ, ದೇವ್ರ ಚಿತ್ತ ನೆರವೇರಿಸೋದಕ್ಕೆ, ಚಿಕ್ಕ ಹಿಂಡಿನ ಆಯ್ಕೆ ಮಾಡೋಕ್ಕೆ. ಆದ್ರೆ ಈ ಚಿಕ್ಕ ಹಿಂಡಿನ ಆಯ್ಕೆ ಮಾಡೋಂಥ ಕೆಲಸನ ಅನುಕೂಲ ಮಾಡೋದಕ್ಕೋಸ್ಕರ ದೇವರೇ ಮಾಡಿದ ಯೋಹಾನನ ಕಳಿಸ್ಕೊಟ್ರು. ಏನು ಕಳಿಸ್ಕೊಟ್ರು ನೋಡ್ರಪ್ಪ, ಕ್ರಿಸ್ತನು ಬರೋಕ್ಕಿಂತ ಮುಂಚೆನೇ ಕ್ರಿಸ್ತನ ಬಂದಿದ ತಕ್ಷಣ ಎಲ್ಲರೂ ಕ್ರಿಸ್ತನ ಅಕ್ಸೆಪ್ಟ್ ಮಾಡೋಕ್ಕೆ ನೀವು ಮಾಡೋ ಇನ್ನೋ ಅನುಕೂಲ ಮಾಡ್ಕೊಂಡು. ಅದಕ್ಕೆ ಜಾನ್ ದ ಬ್ಯಾಪ್ಟಿಸ್ಟ್ ಪ್ರೀಚ್ ಮಾಡ್ಬೇಕಾದ್ರೆ ಏನು ಹೇಳ್ತಾರೆ, ತನ್ನ ಬಗ್ಗೆ ಯಾವತ್ತೂ ಹೇಳ್ಕೊಂಡಿಲ್ಲ, ನಾನಾಗಿದ್ದಂತರ ಇನ್ನೊಬ್ರು ಬರ್ತಾರೆ, ನಾನಾಗಿದ್ದಂತರ ಇನ್ನೊಬ್ರು ಬರ್ತಾರೆ ಅಂತಲೇ ಹೇಳ್ಕೊಂಬಂದಿದ್ರು. ನನಗಿಂತ ಅವ್ರು ಶ್ರೇಷ್ಠರು, ನನಗಿಂತ ಅವ್ರು ಉನ್ನತರು, ಅವ್ರು ಶೂ ಲೇಸ್ ಕೂಡ ಬಿಚ್ಚಿದಂಗೆ ಏನಿಲ್ಲ, ಯೋಗ್ಯತೆ ಇಲ್ಲ ಅಂತ ಏನು ಮಾಡ್ತಾರೆ, ಎಲ್ಲ ಏನು ಮಾಡೋದು ಕ್ರಿಸ್ತನ್ ಕಡೆಗೆನೇ ನೋಡಿಸ್ತಾ ಬಂದರು ಅದರ. ಅದಕ್ಕೆ ಯೋಹಾನನ ಜೊತೆಗೆ ಶಿಷ್ಯಂದ್ರಗಳಿದ್ರಾ?
ಹೌದು
ಇದ್ದರು.
ಇದ್ರು ಬ್ರದರ್, ಇದ್ರು
ಹಾಂ
ಇಬ್ರು ಇದ್ರು ಬ್ರದರ್.
ಹಾಂ ತುಂಬ ಜನ ಇದ್ರು, ಇಬ್ಬರಲ್ಲ ಸಿಕ್ಕಾಪಟ್ಟೆ ಜನಗಳಿದ್ರು ಅದರ. ಅವರೆಲ್ಲ ಏನು ಮಾಡೋರು ಅಂದರೆ ಯೋಹಾನನ ಥರನೇ ಬ್ಯಾಪ್ಟಿಸಮ್ ಕೊಡೋರು ರೀ ಅದರ. ಸೊ ಕ್ರೈಸ್ಟ್ ಬರೀ ತಕ್ಷಣ ಯೋಹಾನ ಹೆಂಗೆ ಗೊತ್ತಾ ಮಾಡ್ತಾರೆ, ಸೀದಾ ಬಂದ್ಬಿಟ್ಟು ಇಗೋ ಯಜ್ಞದ ಕುರಿಯಾದಾತನು, ಇಡೀ ಲೋಕದ ಪಾಪವನ್ನು ನಿವಾರಣೆ ಮಾಡುವಂಥ ಕುರಿ ಯಾರು, ಇವರು ಅಂತ ಕ್ರಿಸ್ತನ್ ಕಡೆ ನೋಡಿಸ್ತಾರೆ. ಅವಾಗ ಏನು ನೋಡಿಸಿದ್ದು, ಎಲ್ಲ ಶಿಷ್ಯನರು ಯೋಹಾನನ ಬಿಟ್ಟು ಯಾರಿಂದ ಹೋಗಲಿ,
ಯೇಸು ಕ್ರಿಸ್ತನಿಂದ ಹೋಗ್ಲಿ ಅಂತ.
ಯೇಸು ಕ್ರಿಸ್ತನಿಂದ ಹೋಗಲಿ, ಈ ರೀತಿ ಕ್ರಿಸ್ತನಿಗೆ ಮಾರ್ಗನೆ ಮಾಡಿದವರು ಸುಲಭವಾಗಿ ಮಾಡಿಕೊಟ್ರು. ಅಲ್ವಾ? ಇವಾಗ ಹಂಗಾದ್ರೆ ಏನರ್ಥ, ಯೋಹಾನನ್ಗೆ ಕ್ಲಿಯರ್ ಕಟ್ ಪಿಕ್ಚರ್ ಇರಬೇಕು. ಏನು ಕ್ಲಿಯರ್ ಕಟ್ ಪಿಕ್ಚರ್ ಇರಬೇಕು? ಯಾರಪ್ಪ ಕುರಿ ಮರಿ ಅದರ, ಯಾರದೋ ಯಜ್ಞದ ಕುರಿಯಾದ ಆತನೋ, ಯಾರದು ಮಸ್ಯ ಅಂತಂದ್ಬಿಟ್ಟು ಅವ್ರಿಗೆ ವಿಷನ್ ಕ್ಲಿಯರ್ ಆಗಿರ್ಬೇಕ್ರಿ. ಈಗ ಅವ್ರಿಗೆ ಡೌಟ್ ಇದ್ರೆ ಅವ್ರು ಯಾರನ್ನ ಬ್ಯಾಪ್ಟಿಸಮ್ ಕೊಡೋದ್ರಲ್ಲಿ ಈ ಜನ ತೊಗೊಂತವ್ರೆ, ಅದ್ರಲ್ಲಿ ಯಾರು ಮಸಿ ಅಂತ ಅವ್ರು ಹಿಂಗೆ ಹಿಡಿತಾರೆ? ಒಂದು ಪ್ರೂಫ್ ಬೇಕಲ್ಲ ಅವ್ರಿಗೆ, ಬೇಕಾ ಇಲ್ವಾ? ಅಲ್ವರ? ಯಾಕಂದ್ರೆ ಎಷ್ಟೋ ಜನ ತೊಗೊಂತವ್ರೆ, ದಿನಕ್ಕೆ ಎಷ್ಟೋ ಜನಗಳಿಗೆ ಕೊಡ್ತಾ ಇದ್ದಾರೆ ಅವರು. ಇದ್ರ ಮಸಿಯ ಯಾರು ಹಿಂಗೆ ಹಿಡಿಯೋದ, ಹಿಂಗೆ ಕೊಂಡು ಹಿಡಿಯೋದ? ಅದಕ್ಕೇನೆ ಹೋಲಿ ಸ್ಪಿರಿಟ್ ಕ್ರಿಸ್ತನ್ ಕೊಟ್ಟಿದ್ದು. ಎಲ್ಲೈತೆ ವಾಕ್ಯ? ಓದಿ ಓದ ವಾಕ್ಯನ. ಎಲ್ಲಪ್ಪ ಅಂದ್ರೆ ಯೋಹಾನದಲ್ಲಿ ಒಂದರಲ್ಲಿ, ಯೋಹಾನ ಒಂದನೇ ಅಧ್ಯಾಯ 30ರಿಂದ 33ವರೆಗೂ ಓದ್ಕೊಂಬನಿ, 34ವರೆಗೂ ಓದ್ಕೊಂಬನಿ. ಹಾ, ಯೋಹಾನ ಒಂದನೇ ಅಧ್ಯಾಯ 30ರಿಂದ.
ನನ್ನ ಹಿಂದೆ ಬರುವ ಮೊದಲೇ ಇದ್ದದ್ದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿಯೇ. ನನಗೂ ಆತನ ಗುರುತಿರಲಿಲ್ಲ,
ನೋಡ್ರ
ಆದರೆ
ನೋಡ್ರ
ಆತನನ್ನು
ಇರಿ ಇರಿ ನೋಡಿ, ಎಷ್ಟು ಜನ ಹೇಳ್ತಾರೆ ಏನಪ್ಪ ನಾನಾಗಿದೆ ಅಂತ ಬರ್ತಾ ಇದ್ದಾರೆ ಅಂತ ಹೇಳದ್ನಲ್ಲ, ಯಾರದು? ಹಾ, ನನ್ಗಿಂತ ಶ್ರೇಷ್ಠರು ಅವರು, ಅವ್ರು ಪ್ರಿಫರ್ ಮಾಡ್ತಾರಲ್ಲ, ನನಗೆ ಅವ್ರ ಬಗ್ಗೆ ಗೊತ್ತಿರಲ್ಲ ಅಂತ ಹೇಳಿದೆ. ಗೊತ್ತಿಲ್ಲದೆ ಹೆಂಗೆ ಕಂಡಿಡಿದೆ? ಅಲ್ಲಿ ಹೇಳ್ತಾರೆ ನೋಡಿ, ಇವಾಗ ರೀಸನ್ ಹೇಳ್ತಾರೆ, ಹೆಂಗೆ ಕಂಡಿಡಿದೆ ಅಂತ ಹೇಳ್ತಾರೆ, ನನಗೂ ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ
ಆದರೆ ಆತನನ್ನು ಇಸ್ರಾಯೇಲರಿಗೆ ತಿಳಿಯಪಡಿಸುವುದಕ್ಕೋಸ್ಕರವೇ ನಾನು ನೀರಿನ ಸ್ನಾನವನ್ನು ಮಾಡಿಸುವವನಾಗಿ ಬಂದೆನು
ನೋಡಿದ್ರ
ಅಂದನು.
ಏನಕ್ಕೆ ಯೇಸು ಕ್ರಿಸ್ತ ಏನು ಸಾರಿ, ಏನಕ್ಕೆ ಜಾನ್ ದ ಬ್ಯಾಪ್ಟಿಸ್ಟ್ ಬ್ಯಾಪ್ಟಿಸಮ್ ಕೊಡ್ತಿದ್ದೋ, ಜೀಸಸ್ ಕ್ರೈಸ್ಟ್ ಯಾರು ಅಂತ ಕಂಡುಹಿಡಿದಿಕ್ಕೆ ರೀ. ಕಲ್ರ ಒನ್ ಆಫ್ ದ ರೀಸನ್ ಜಾನ್ ದ ಬ್ಯಾಪ್ಟಿಸ್ಟ್ ವಾಸ್ ಗಿವಿಂಗ್ ಬ್ಯಾಪ್ಟಿಸಮ್, ಯಾಕೆ ವಾಟರ್ ಬ್ಯಾಪ್ಟಿಸಮ್ ಕೊಡ್ತಾ ಇದ್ದಾರೆ ಜಾನ್ ಬ್ಯಾಪ್ಟಿಸ್ಟು? ಇಸ್ರೇಲ್ ಜನಗಳಿಗೆ ಮಾನಸಾಂತರ ಒಂದು ದಿಕ್ಕು ಮಾತ್ರ ಅಲ್ಲ, ದೇವರ ತಿರುಗಿ ಮಾತ್ರ ಅಲ್ಲ, ಇದ್ರ ಮುಖಾಂತರನೇ ಮಸೀಹಾ ಯಾರು ಅಂತ ಕಂಡುಹಿಡಿದು ದೇವ್ ಚಿತ್ತ ಆಗಿತ್ತು. ನೋಡಿ ನೆಕ್ಸ್ಟ್ ಆಮ್ ಮುಂದಕ್ಕೋಸ್ತಾರ.
ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಮಡಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು. ಅದು ಆತನ ಮೇಲೆ ನೆಲೆಗೊಂಡಿತು. ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದಾತನು. ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವಿಯೋ, ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು.
ನೋಡ್ರ
ನಾನು
ಏನಪ್ಪ, ಯೋಹಾನನ್ಗೆ ಯಾರು ಹೇಳಿರೋದು ಈ ಥರ ಒಂದು ಸೂಚನೆ ಬರ್ತದೆ? ಏನ್ರಿ ಮಸೀಹಾ ಬ್ಯಾಪ್ಟಿಸಮ್ ತೊಗೊಳ್ಬೇಕಾರೆ ಪವಿತ್ರಾತ್ಮ ಇಳಿಯೋದನ್ನ ನೀನು ನೋಡ್ತೀಯಾ ಅಂತಂದ್ಬಿಟ್ಟು ಯಾರು ಯಾರಿಗೆ ಹೇಳಿರೋದು?
ಯೇಸು ಸ್ವಾಮಿ ಅವ್ರಿಗೆ ಹೇಳಿರೋದು ಬ್ರೋ.
ದೇವರು ಯೋಹಾನನ್ಗೆ ಏನು ಮಾಡಿದ ಹೇಳಿರೋದು ನೋಡ್ರಿ ಅಂತೀನಿ. ಅದರ ದೇವರು ಯೋಹಾನನ್ ಕಳಿಸ್ತಾರಲ್ಲ, ಅವ್ರು ಹೇಳ್ತಾರೆ ದೇವ್ರ ಮುಖಾಂತರ, ನೋಡಪ್ಪ ಈ ಥರ ಮಸಿ ಅಂತ ಬರ್ತದೆ, ಹೆಂಗೆ ಕಂಡಿದ್ದೀ ನೀನು, ಹೆಂಗೆ ಕಂಡಿಡ್ತೀಯ ಈ ಜನ ಕೊಡ್ತಾ ಇದೆಯಾ, ಹೆಂಗೆ ಕಂಡಿಡ್ತೀಯ ಎಲ್ಲರಿಗೂ ಬ್ಯಾಪ್ಟಿಸಮ್ ತೊಗೊಂತ ಇದ್ದಾರೆ, ಹೆಂಗೆ ಕಂಡಿಡ್ತೀಯಾ? ನೋಡಪ್ಪ ನೀನು ಬ್ಯಾಪ್ಟಿಸಮ್ ಕೊಡ್ತಾ ಇರಬೇಕಾದ್ರೆ ಹೋಲಿ ಸ್ಪಿರಿಟ್ ಒಬ್ಬರ ಮೇಲೆ ಇಳಿತದೆ, ಅವ್ರ ಮೇಲೆ ಇಳಿದವಾಗ ನೀನು ಕಂಡಿಡ್ಕೊಂಬಿಡು ಅವರೇ ಮಸಿಯ ಅಂತ. ಅದಕ್ಕೆ ಹೇಳ್ತಾರೆ ಯೋಹಾನ, ನನಗೂ ಅವ್ರ ಬಗ್ಗೆ ಗುರುತಿರಲಿಲ್ಲ, ಆದರೆ ನಾನು ಬ್ಯಾಪ್ಟಿಸಮ್ ಕೊಡಬೇಕಾದ್ರೆ ಅವ್ರ ಮೇಲೆ ಏನು ಮಾಡಿದೆ ಪವಿತ್ರಾತ್ಮ ಇಳಿಯೋದು ನಾನು ನೋಡಿದೆ, ಅದ್ರ ಮುಖಾಂತರ ನಾನು ಗ್ರಹಿಸ್ಕೊಂಡೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ ಇಷ್ಟೇ 34.
ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೆ
ನೋಡ್ರ
ಅಂದನು.
ಇವ್ರು ನೋಡ್ಬಿಟ್ಟು ಅದಕ್ಕೆ ನಾನು ಸಾಕ್ಷಿ ಕೊಟ್ಟೆ, ಇವ್ರು ಯಾರು ದೇವಕುಮಾರರೆಂದು. ಆಮೇಲೆ ನೆಕ್ಸ್ಟ್ ಓದ್ರಿ ಆದ್ಮೇಲೆ ವಾಕ್ಯ ಇಲ್ವಾ? ಐತೆ ತಾನೆ, ಓದ್ರಿ ಓದ್ರಿ.
ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ಮರುದಿನ
ಮರುದಿನ ತಿರುಗಿ ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು.
ನೋಡಿದ್ರ ಯಾವಾಗ ಹೇಳಿದ್ರು ಮುಂಚೆ ಹೇಳ್ಬಿಟ್ರ? ಫಸ್ಟ್ ಇವ್ರಿಗೆ ಡೌಟ್, ಇವ್ರಿಗೆ ಗೊತ್ತಿಲ್ಲ, ಇವರು ಕ್ಲಾರಿಟಿ ಸಿಕ್ಕ ಮೇಲೆ ಏನು ಮಾಡ್ತಾರೆ ನೋಡ್ರಪ್ಪ, ಯೇಸು ಕ್ರಿಸ್ತ ಬರ್ತಾರೆ ನೋಡ್ಬಿಟ್ಟು ಏನು ಮಾಡ್ತಾರೆ ಶಿಷ್ಯನ್ಗಳ, ನೋಡಪ್ಪ ಯಜ್ಞದ ಕುರಿಯಾದ ಆತನ ಯಾರು ಇವರು ಅಲ್ಲರ ನೋಡಿ. ಅದಕ್ಕೆ 37ನೇ ವಾಕ್ಯ ಹೇಳ್ತಾರೆ, ಇಬ್ರು ಶಿಷ್ಯನರು ಆತನ ಮಾತನ್ನ ಕೇಳಿ ಕ್ರಿಸ್ತನ ಏನು ಮಾಡಿದ್ರು ಅವರು, ಅವರು ಹಿಂಬಾಲಿಸಿದ್ರು. ಅದರ ಇಬ್ರು ಮಾತ್ರ ಅಲ್ಲ, ಇನ್ನು ಬೇರೆ ಜನ ಶಿಷ್ಯನ್ ಹಿಡಿದ್ರು, ಎಲ್ಲರೂ ಏನು ಮಾಡ್ತಾರೆ ಯೇಸು ಕ್ರಿಸ್ತನ ಹಿಂಬಾಲಿಸೋಕೆ ಶುರು ಮಾಡ್ತಾರೆ. ಸೊ ಯೇಸು ಕ್ರಿಸ್ತನಿಗೆ ಎಲ್ಲರೂ ಮುಂದೆ ದೀಕ್ಷಾಸ್ನಾನ ತೊಗೊಳೋದು ಆಮೇಲೆ ಅದು ಪವಿತ್ರಾತ್ಮ ಕೊಡುವಂಥ ಉದ್ದೇಶ ಏನು ಅಂತಂದರೆ ಕ್ರೈಸ್ಟು ಮಸ್ಸಿಯ ಅಂತಂದ್ಬಿಟ್ಟು ಯೋಹಾನನಿಗೆ ಕ್ಲಾರಿಟಿ ಸಿಕ್ಬೇಕು ಅಲ್ವನಾ. ಅವರು ಯೋಹಾನನ ಮುಖಾಂತರ ಇಡೀ ಜನಗಳಿಗೆ ಏನು ಮಾಡಬೇಕಾಯ್ತವ ಒಂದು ಗುರುತು ಪರಿಚಯ ಮಾಡಿಕೊಡ್ಬೇಕಾಗಿತ್ತು. ಆಮೇಲೆ ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಇದೆ ಅಂತ ಅಂದ್ಬಿಟ್ಟು ಗೋಚರ ಪಡಿಸೋದಕ್ಕೆ ಏನು ಮಾಡಿದ್ರು ಬ್ಯಾಪ್ಟಿಸಮ್ನ ಕೊಟ್ಟರು. ಅದರ ಯೇಸು ಕ್ರಿಸ್ತ ಹೆಂಗೆ ಬಂತು ಬ್ಯಾಪ್ಟಿಸಮ್ ಹೆಂಗೆ ಬಂತಂತೆ ಪವಿತ್ರಾತ್ಮ ಹೆಂಗೆ ಬಂತು ಸಾರಿ ಪವಿತ್ರಾತ್ಮ ಹೆಂಗೆ ಬಂತು
ಪಾರಿವಾಳದ
ಪಾರಿವಾಳ ಬಂತು.
ಪಾರಿವಾಳ ಬಂದಿಲ್ಲ ಬ್ರದರ್, ಪಾರಿವಾಳ ತರ ಆ ತರ ಬಂತ ಅವ್ರ ಮೇಲೆ,
ಪಾರಿವಾಳ ಬಂದಿಲ್ವಾ?
ಇಲ್ಲ,
ಮತ್ತೆ ಏನ್ ಬಂತು?
ಶಕ್ತಿ, ದೇವರ ಶಕ್ತಿ.
ಅಲ್ಲ ಐತಲ್ವ ನಂಗೆ ಪಾರಿವಾಳ ಅಂತ ಐತಲ್ಲ, ನೀವು ಶಕ್ತಿ ಅಂತೀರಲ್ಲ. ಅಲ್ಲಿ ಪಾರಿವಾಳ ಅಂತ ಐತಲ್ವಾ?
ಬ್ರದರ್ ಪಾರಿವಾಳದ ಹಾಗೆ ಆರ್ಕೊಂಡು ಬಂತು ಅಂತ ಅರ್ಥ ಬ್ರದರ್ ಅದು.
ಏನು ಏನು ಹಾರ್ಕೊಂಡ್ ಬಂತು ಅದನ್ನ ನೆಕ್ಸ್ಟ್ ವೀಕ್ ನಾವು ಏನು ಮಾಡೋಣ ಓಕೆನಾ? ನಮ್ಮ ಬಿಟ್ಟರೆ ಕಾಗೆ ಆರಿಸ್ಬಿಡ್ತಾರೆ. ಇವಾಗ ನಿಮ್ಗೆ ಹುಳ ಬಿಟ್ಟಿದ್ದೀನಿ, ಮುಂದಿನ ವಾರ ನಾವು ಸೇರಿಕೊಂಡು ಇದೇನು ಪಾರಿವಾಳ ಬಂತ, ಪಾರಿವಾಳದ ರೀತಿಲಿ ಬಂತ ಏನು ಅಂತಂದ್ಬಿಟ್ಟು ನಾವು ಏನು ಮಾಡೋಣ ನೆಕ್ಸ್ಟ್ ವೀಕು ನೋಡೋಣ ಓಕೆನಾ? ಸರಿ, ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಏನಾದ್ರು ಡೌಟ್ಸ್ ಏನೋ ಕ್ವಶನ್ಸ್ ಇದೆಯಾ? ಏನೂ ಇಲ್ಲ.
ಇಲ್ಲ ಇಲ್ಲ ಬ್ರದರ್.
ಓಕೆ ಸರಿ, ನಾವು ಹಂಗಾರೆ ಒಂದು ಪ್ರಾರ್ಥನೆ ಮಾಡೋಣ. ಏನು ಮಾಡೋಣ ಮುಕ್ತಾಯ ಮಾಡೋಣ.